ಚಿಂತೆಯೇ ಬ್ರಹ್ಮಹಾಂತಂ. ಎಲ್ಲಿ ಬಂತೀಗ? ಶಬ್ದೋಪರಿ ಸಂಹಿತ ದ್ಯೋದನ ಉಪಾನೀತಂ. ಇನ್ನು ಹಿಂದೆನಾ? ಎಷ್ಟೇದ ಯಮುಂಚನ್ ವಾಯು ಹಿರ್ಣುನ್ನಾ ಭೂತೇಭ್ಯೋ ಅಮೃತಂ. ಇನ್ನು ಹಿಂದಿಂದ ಸರಸ್ಸು ಅತಿಶಾಂತ ರೋಧಸ್ಸು ಶ್ರೀಭೂಷು ಅಂಗಾಪಿ ಸಾರಸಾಹ ಗೃಹೇಶು ಅಶಾಂತ ಕೃತ್ಯೇಶು ಗ್ರಾಮ್ಯಾಹ ಇವ ದುರಾಶಯಾಹ. ಅಷ್ಟು ನೀರಿ ಜಾಗ ಇಲ್ಲದೆ ಹೋದ್ರು ಕೂಡ, ತಾವಿರೋ ಜಾಗ ಕೊಚ್ಕೊಂಡು ಹೋದ್ರು ಕೂಡ ಸಾರಸ ಪಕ್ಷಿಗಳು ಜಾಗವನ್ನು ಬಿಟ್ಟು ಹೋಗ್ಲಿಲ್ಲ. ಹೇಗೆ ಅಂದ್ರೆ, ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಎಷ್ಟೇ ಮನಸ್ಸಿನ ತಾಪತ್ರಯಾದಿಗಳು ಬಂದರೂ ಕೂಡ ವೈರಾಗ್ಯ ಬರದೇನೆ ಅಲ್ಲೇ ಉಳ್ಕೋತಾನೆ ಹೊರತು ಅದು ಜಾಗ ಮಾಡೋದಿಲ್ವಲ್ಲ. ಹಾಗೆ ಅಂತ ಹೇಳಿ ಜಲೌಘೈಹಿ ಆ ದೃಷ್ಟಾಂತ ಕೊಟ್ಟು, ಅದರಿಂದ ಏನಾಯ್ತು ನಮಗೆ ಎಷ್ಟೋ ಜನಕ್ಕೆ ಏನಿಸುತ್ತೆ, ಅದು ಸರಿ ಇಲ್ಲ ಬಿಟ್ಟುಬಿಡು ಅಂತ ಕೇಳಿದ್ರೆ ಬಿಡ್ಲಕ್ಕಾಗೋದಿಲ್ಲ. ಅದು ಸ್ಥಿತಿ ಸೇರ್ಕೊಂಡು ಆಫೀಸ್ ದಿನಾ ಆಫೀಸರ್ ಬೈತಾನೆ, ಬಾಯಿ ಬಂದ ಬೈತಾನೆ, ಬಿಟ್ಟುಬಿಡು ಅಂದ್ರೆ ಬಿಟ್ಟು ನಾನೇನ್ ಬೇರೆ ಏನು ಕೆಲಸ ಮಾಡಲಿ ಅಂತ ಕೇಳ್ತಾರೆ. ಅದನ್ನ ಅರ್ಥ ಮಾಡಿಕೊಂಡೇ ಅವ್ರು ಬಿಡಿಸೋದು, ಇವನೇನ್ ಮಾಡಿ ಬಿಡ್ಲಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡೆ ಅವ್ರು ಏನ್ ಮಾಡ್ತಿರ್ತಾರೆ, ಹೆರಾಸ್ ಮಾಡ್ತಾ ಇರ್ತಾರೆ. ಅದೇ ಆ ಸ್ಥಿತಿಯಲ್ಲಿ ಜೀವ ಇರ್ತಾರೆ. ಯಾವರಿಗೆ ಸ್ವಂತಿಕೆ ಇದೆ ಬದುಕಲಿಕ್ಕೆ ಅವನೇನ್ ಮಾಡ್ತಾನೆ, ಬಿಟ್ಟು ಹೋಗ್ಬಿಡ್ತಾರೆ. ಯಾರಿಗೆ ಒಳಗಿನ ಆನಂದ ಇದೆ ಅಂಥವರಿಗೆ ಬಿಟ್ಟು ಹೋಗಿ ವೈರಾಗ್ಯ ಬರ್ಲಿಕ್ಕೆ ಸಾಧ್ಯವಾಗಿರೋ ಹಾಗೆ ಉಳಿದವರಿಗೆ ಬರೋದಿಲ್ಲ. ಜಲೌಘೈಹಿ ನಿರಭಿದ್ಯಂತ ಸೇತವೋ ವರ್ಷತೀಶ್ವರೇ ಪಾಖಂಡ ವಾಮ ಶೈವಾದ್ಯೈಹಿ ವೇದ ಮಾರ್ಗಾಹ ಕಲವುಯುಗೇ. ಅದು ಆಗಿತ್ತು ಕಲಿಯುಗದಲ್ಲಿ ವೇದ ಮಾರ್ಗಗಳೆಲ್ಲ ಭಿನ್ನವಾಗಿ ಬಿಟ್ಟು ಪಾಖಂಡ ವಾಮ ಶೈವಾದಿ ಮತಗಳು ಬಾಬೆಲ್ಲಕ್ಕೆ ಬಂದುಬಿಡುತ್ತೆ ಅಂತ ಹೇಳಿದ್ರು. ಹೇಗೆ ಜನಗಳ ಪ್ರವಾಹ ಹೆಚ್ಚಾದಾಗ ಸೇತುವೆಗಳೆಲ್ಲ ಹೇಗೆ ಒಡೆದೋಗುತ್ತೋ ಹಾಗೆ ಸೇತು ಧರ್ಮದ ಸೇತು, ವೇದಗಳು ಧರ್ಮದ ಸೇತು, ಅದೆಲ್ಲ ಭಗ್ನವಾಗಿ ಬಿಡುತ್ತೆ ಕಲಿಯುಗದಲ್ಲಿ. ಅದು ದೃಷ್ಟಾಂತ ಕೊಟ್ಟರು. ಯಮುಂಚನ್ ವಾಯುಭಿರ್ನುನ್ನಾಹ ಭೂತೇಭ್ಯೋ ಹಿ ಅಮೃತಂ ಘನಾಹ ಯಥಾ ವಿಶೋ ವಿಟ್ಪತಯ ಕಾಲೇ ಕಾಲೇ ದ್ವಿಜೇರಿತಾಹ. ಯಮುಂಚನ್ ವಾಯುಭಿರ್ನುನ್ನಾಹ ಭೂತೇಭ್ಯೋ ಹಿ ಅಮೃತಂ ಘನಾಹ ಯಥಾ ವಿಷಃ ಕಾಲ ಆಮೇಲೆ ವಾಯುಭಿ ನುನ್ನಾಹ, ವಾಯುಭಿ ನುನ್ನಾಹ ಒಳ್ಳೆಯ ಗಾಳಿಯಿಂದ ಪ್ರೇರಿತವಾದಂತಹ ಮೇಘಗಳು ಏನ್ ಮಾಡಿದವಂತೆ, ಭೂತೇಭ್ಯ ಪ್ರಾಣಿಗಳಿಗೆ ಘನಾಹ ಮೇಘಗಳು ಭೂತೇಭ್ಯ ಪ್ರಾಣಿಗಳಿಗೆ ಅಮೃತಂಬ್ಯ ಮುಂಚನ್ ಅಮೃತವನ್ನು ಸುರಿಸಿಬಿಟ್ಟವು. ಅಮೃತ ಅಂದ್ರೆ ಏನು? ನೀರು. ಇಲ್ಲಿ ಅಮೃತ ಅಂದ್ರೆ ನೀರು, ಒಳ್ಳೆ ನೀರನ್ನು ಅಮೃತ ಅಂತ ಕರೀತಾರೆ. ಅಮೃತ ಕುಡಿದಾಗಾಯ್ತು ಅಂತ ಹೇಳೋದು ಪದ್ಧತಿ. ಅದು ಎಂಥ ಅಮೃತ ಕೂಡ ನೀರಿಗೆ ಏನಾಗ ಸಬ್ಸ್ಟಿಟ್ಯೂಟ್ ಆಗೋದಿಲ್ಲ, ನೀರು ನೀರೇ. ಅದಕ್ಕೆ ಅಮೃತ ಶಬ್ದ ವಾಚ್ಯ ನೀರನ್ನ ಮೇಘಗಳು ಸುರಿಸ್ತಾ ಇವೆ. ಸುರಿಸಕ್ಕೆ ಏನು ಕಾರಣ ಆಯಿತು? ವಾಯುವಿಗೆ ನುನ್ನಾಹ, ವಾಯುವಿನಿಂದ ಪ್ರೇರಿತವಾಗಿ ಸುರಿಸಿದ್ರು. ಯಾವ ರೀತಿ ಅಂದ್ರೆ, ಯಥಾ ವಿಷಃ ವಿಟ್ಪತಯ ಕಾಲೇ ಕಾಲೇ ದ್ವಿಜೇರಿತಾಹ. ವಿಟ್ಪತಯ ರಾಜರಗಳೆಲ್ಲ ಕಾಲೇ ಕಾಲೇ ಆಯಾ ಕಾಲಗಳಲ್ಲಿ ದ್ವಿಜೇರಿತಾಹ ಬ್ರಾಹ್ಮಣರ ಮಾತುಗಳನ್ನ ಕೇಳಿಕೊಂಡು ರಕ್ಷಣೆ ಕೊಡ್ತಾರಲ್ಲ ಹಾಗೆ. ಇನ್ನೊಂದು ದೃಷ್ಟಾಂತ ಕೊಟ್ಟು, ರಾಜ ಸರಿಯಾಗಿ ಆಳ್ಬೇಕಾದ್ರೆ ಬೇಗ ಮನೆ ಸುರಿಸ್ಬೇಕಾದ್ರೆ ಏನ್ ಬೇಕು? ಹಿಂದೆ ಗಾಡಿ ಇರಬೇಕು. ಸೊ ರಾಜ ಸರಿಯಾದ ರೀತಿ ರಾಜ್ಯ ಆಳ್ಬೇಕಾದ್ರೆ ಇರಬೇಕು, ಹಿಂದೆ ಬ್ರಾಹ್ಮಣರ ಮಾರ್ಗದರ್ಶನ ಇರಬೇಕು ಅಂತ ಹೇಳ್ತಾರೆ. ಅದು ಹಿಂದಿನ ಕಾಲಕ್ಕೆ ಎಲ್ಲ ಮಂತ್ರಿಗಳು ಏನಾಗಿರ್ತಿದ್ರು ಸಾಮಾನ್ಯ ವಿಜಯಾಮರ ಆಸ್ಥಾನದಲ್ಲೂ ಕೂಡ ಮಂತ್ರಿಗಳೆಲ್ಲ ಏನಾಗಿರ್ತಿದ್ರು? ಮಂತ್ರಿಗಳು ದಿವಾನರೆಲ್ಲ ಬ್ರಾಹ್ಮಣರು, ಅವರ ಗೈಡೆನ್ಸ್ ಅಲ್ಲಿ ರಾಜ್ಯಭಾರ ಮಾಡ್ತಾ ಇದ್ರು. ಈಗ ಅವ್ರು ಇರಲೇಬಾರದಂತ ವಾದ. ಹಿಂದಿನ ಕಾಲಕ್ಕೆ ಎರಡು ಅಂತ ಬ್ರಾಹ್ಮಣರು ಇದ್ರಂತೂ ಒಂದು ಭಾಗ, ಮತ್ತೆ ಬ್ರಾಹ್ಮಣರು ನೋಡ್ಕೊತ ಇನ್ನೊಂದು ಭಾಗ. ಎರಡು ಹೋಗಿರೋದು ದುರಂತ ಅಷ್ಟೇ. ಇವು ಯಾವುದೇ ಹಿಂದಿನ ಕಾಲ ಸಂಸ್ಕೃತ ನಾಟಕ ಯಾವುದೇ ತೆಗೆದು ನೋಡಿದ್ರು ಕೂಡ ಮಂತ್ರಿ ಬ್ರಾಹ್ಮಣನಾಗಿರ್ತೀನಿ, ಅದು ಪದ್ಧತಿ. ಅದು ಬಂತು ಯಾಕೆ? ಮಂತ್ರಿ ಏನ್ ಮಾಡ್ತಾನೆ ಎರಡು ಕಾರಣಕ್ಕೆ. ಬ್ರಾಹ್ಮಣ ಮಂತ್ರಿ ಆದಾಗ ಅನುಕೂಲ ಏನು ಅಂದ್ರೆ, ಬ್ರಾಹ್ಮಣ ಯಾವಾಗಲೂ ಏನಾಗೋದಿಲ್ಲ, ಅವ್ರ ಕ್ಯಾಂಡಿಡೇಟ್ ಆಗೋದಿಲ್ಲ ರಾಜ್ಯಕ್ಕೆ, ರಾಜ್ಯ ಆಡೋದಿಲ್ಲ, ಅದ ರಾಜನ ಕ್ಷೇಮ. ಉಳಿದವರು ಅಕಸ್ಮಾತ್ ಯಾರು ಕ್ಷತ್ರಿಯರೇ ಏನಾದರೂ ಮಂತ್ರಿಗಳಾಗಿಬಿಟ್ರೆ ಏನ್ ಪ್ರಾಬ್ಲಮ್ ಇರುತ್ತೆ? ಅವ್ರು ಏನಾದ್ರು ಹೇಳಿದ್ರೆ ತಮ್ಮೊಳ್ಳೇದಕ್ಕೆ ಹೇಳ್ತಾರೆ ಅಂತ ಡೌಟ್ ಬರುತ್ತೆ, ಗೊತ್ತಾಯ್ತಾ? ಔಟ್ ಆಫ್ ಆ ಸಬ್ಜೆಕ್ಟ್ನೇ ಅಲ್ಲದೇ ಇದ್ದವ್ರು ಹೋಗಿಬಿಟ್ರೆ ಕಾಪಿ ಓಡಿಸೋ ಚಾನ್ಸೇ ಇಲ್ಲ. ಮತ್ತೆ ಇಂಗ್ಲೀಷ್ ಇದಕ್ಕೆ ಅದು ಕನ್ನಡ ಮೇಷ್ಟ್ರನ್ ಹಾಕಿಬಿಟ್ಟೆ ಇಂಗ್ಲಿಷ್ ಲೆಟರ್ ಆಗಿ ಏನ್ ಮಾಡೋ ಚಾನ್ಸ್ ಇಲ್ಲ ಅವನು, ಅದು ಕಾಪಿ ಓಡಿಸೋ ಚಾನ್ಸ್. ಯಾಕೆ ಸಬ್ಜೆಕ್ಟೇ ಅಲ್ಲ ಒಂದು, ಅದೇ ಸಬ್ಜೆಕ್ಟಲ್ಲಿ ಹಾಕಿದ್ರೆ ಏನ್ ಮಾಡ್ತಾನೆ, ಮೆಲ್ಲಿಗೆ ಹೆಚ್ಚು ಕಡಿಮೆ ಮಾಡಬಹುದು, ಗೈಡೋ ಮಿಸ್ ಗೈಡೋ ಮಾಡಕ್ ಬರುತ್ತೆ, ಇದೇನ್ ಚಾನ್ಸ್ ಇಲ್ಲ. ಆದ್ರಿಂದ ಬ್ರಾಹ್ಮಣರು ಮಂತ್ರಿಗಳಾಗಿದ್ದಕ್ಕೆ ಕ್ಷತ್ರಿಯರು ಅವ್ರ ಬಗ್ಗೆ ಡೌಟ್ ಮಾಡೋ ಚಾನ್ಸೇ ಇರಲಿಲ್ಲ. ಮತ್ತೆ ಇವರು ಕೂಡ ಆ ಪದವಿ ಬರೋ ಚಾನ್ಸ್ ಇಲ್ಲ, ಆದ್ರಿಂದ ಅವ್ರು ಔಟ್ ಆಫ್ ಕ್ವಶನ್. ಅದಕ್ಕೆ ಸರಿಯಾಗಿ ವಿಷಯ ಹೇಳ್ತಿದ್ರು, ಇದು ಆಗಿತ್ತು. ಆದ್ರೆ ಇಬ್ಬರು ಬೇರೆ ಬೇರೆ ಮಾಡಿದ ಕಾರಣ ಅದು, ಒಂದೇ ವರೆ ಬಿಡಾಗಿರುತ್ತೆ. ಯಾರು ತಗೊಂಡ್ರು ಈಗ ಎಲ್ಲಿ ನನ್ನ ಕಿತ್ತಾಗ್ತಾರೋ ಅಂತ ಹೆದರಿಕೆ ಅವರಿಗೆ. ಈ ಮಂತ್ರಿ ಮಂಡಲದ ಉಳಿದರಲ್ಲ ಮಂತ್ರಿ ಮಂತ್ರಿ ಮುಖ್ಯಮಂತ್ರಿ ಪೋಸ್ಟ್ ಮೇಲೆ ಕಂಡಿಟ್ಟಿರ್ತಾರೆ, ಅದಕ್ಕೆ ಯಾವಾಗಲೂ ಡೌಟ್. ನಾನು ಎತ್ತ ಹಾಕ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ಅಂತ ಅವ್ರು ಅದೇ ಕೆಲಸ ಮಾಡ್ತಾನು ಇರ್ತಾರೆ, ಮತ್ತೆ ನಡೆಯೋದಿಲ್ಲ. ದ್ವಿಜೇರಿತಾಹ ಬ್ರಾಹ್ಮಣದಿಂದ ಹೇಳಲ್ಪಟ್ಟಂತಹ ಒಳ್ಳೆಯ ಮಾತುಗಳನ್ನು ಕೇಳಿ ರಾಜನಾದವನು ಪ್ರಜೆಗಳಿಗೆ ಹೀಗೆ ಯೋಗ್ಯವಾದಂಥ ಅಮೃತದಂತಹ ರಾಜ್ಯವನ್ನು ಕೊಡ್ತಾನೋ ಹಾಗೆ ವಾಯುವಿನಿಂದ ಪ್ರೇರಿತವಾದ ಮೇಘಗಳು ಒಳ್ಳೆ ರೀತಿಯ ಮಳೆಯನ್ನು ಸುರಿಸಿ ಜನಗಳು ಒಳ್ಳೆಯಾಗಿ ಮಾಡಿದಂತೆ ಒಳ್ಳೆ ಸೂಚನೆ ಕೊಟ್ಟರು. ಬಹಳ ಇಂಪಾರ್ಟೆಂಟ್ ಪದಗಳು. ದ್ವಿಜೈರಿತಾಹ ಪುರೋಹಿತಾದಿ ಪ್ರೇರಿತಾಹ ವಿಟ್ಪತಯ ರಾಜಾನೋ ವಿಷ ಪ್ರಜಾ ಉದ್ದಿಶ್ಯ ಕಾಲೇ ಕಾಲೇ ಕಾಲಗುಣಾನುಗುಣ್ಯೇನ ಅಮೃತಂ ಹೇಮ ಅನ್ನಂಚ ಯಥ. ಅಮೃತ ಅಂತ ಹೇಳಿದ್ರೆ ಬಂಗಾರ, ಅನ್ನ, ಎಲ್ಲ ನೀರು ಬಂದ್ರೆ ಎಲ್ಲ ಬಂದಾಗ ಲೆಕ್ಕ. ಯಥಾ ವಿಮುಂಚಂತಿ ಪ್ರಯಚ್ಛಂತಿ ತಥಾ ವಾಯುಭಿರ್ ನುನ್ನಾಹ ಪ್ರೇರಿತಾಹ ಘನಾಹ ಮೇಘಾಹ ಭೂತೇಭ್ಯಃ ಅಮೃತಂ ಜಲಂ ವ್ಯಮುಂಚನ್. ಅಮೃತಂ ಯೋಮ್ನಿ ದೇವಾನ್ನೇ ಯಜ್ಞಶೇಷೇ ರಸಾಯನೆ ಅಯಾಚಿತೆ ಜಲೆ ದುಗ್ಧೇ ಮೋಕ್ಷೇ ಅನ್ನೇ ಹೇಮ್ನಿ ಗೋರಸೆ ಇತಿ ಯಾದವ. ಅಮೃತ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಂದರೆ, ಅಮೃತ ಅಂದರೆ ಆಕಾಶ, ದೇವತೆಗಳ ಅನ್ನ, ಯಜ್ಞಶೇಷ, ಆಮೇಲೆ ರಸಾಯನ, ಅಯಾಚಿತವಾದ ಪದಾರ್ಥ ಅಮೃತ ಅಂತ ಕರೀತಾರೆ. ಅಯಾಚಿತವಾಗಿ ಏನಾದ್ರು ಬರುತ್ತಲ್ಲ ಏನದು ಅಮೃತ. ಬಹಳ ಇಂಪಾರ್ಟೆಂಟ್. ಯಾದೃಚ್ಛಾ ಲಾಭ ಸಂತುಷ್ಟ, ಅಯಾಚಿತವಾಗಿ ಬರಬೇಕು. ಯಾಚಿತವಾಗಿ ಅಮೃತ ಬಂದರೂ ಉಪಯೋಗ ಇಲ್ಲ. ಅಯಾಚಿತವಾಗಿ ನೀರು ಬಂದರೆ ಏನದು ಅದು ಅಮೃತ. ಅದಕ್ಕಾಗಿ ಅಯಾಚಿತೆ. ಅದಕ್ಕೆ ತೇನ ತಕ್ತೇನ ಮುಂಜೀತಾಹ, ದೇವರು ಕೊಟ್ಟಿದ್ದರಲ್ಲಿ ಬದುಕಬೇಕು ಅಂತ ಯಾತಕ್ಕೆ ಹೇಳಿದ್ರೆ ಅದು ಅಮೃತ. ಮುಂದೆ ಇನ್ನೊಂದು ಕಾರಣ ಕೊಡ್ತ, ಅಯಾಚಿತೆ ಜಲೆ ನೀರಿಗೂ ಅಮೃತ ಅಂತ ಕರೀತಾರೆ. ದುಗ್ಧೆ ಹಾಲನ್ನು ಅಮೃತ ಅಂತ, ದುಗ್ಧಂ ಗೀತಂ ದುಗ್ಧಾಮೃತಂ ವ್ಯವತ್ತಲ್ಲ, ದುಗ್ಧಂ ಗೀತಾಮೃತಂ ಮಹತ್ ಜಲೇ ದುಗ್ಧೆ ಮೋಕ್ಷ ಮೋಕ್ಷಕ್ಕೆ ಅಮೃತ ಅಂತ ಕರೀತಾರೆ. ಆಮೇಲೆ ಅನ್ನ ಅನ್ನಕ್ಕೆ ಕರೀತಾರೆ, ಬಂಗಾರಕ್ಕೆ ಕರೀತಾರೆ, ಗೋರಸಕ್ಕೆ ಕರೀತಾರೆ. ಇಷ್ಟಕ್ಕೆ ಅಮೃತ ಶಬ್ದವಾಚ್ಯತ್ವ ಇದೆ ಅಂತ ತಿಳಿಸಿದರು. ಆದ್ರಿಂದ ಅಮೃತ ಶಬ್ದವಾಚಿ ತಿಳ್ಕೊಂಡ ಮೇಲೆ ಯಾವ ಪ್ರಸಂಗದಲ್ಲಿ ಯಾವ ಅಮೃತವನ್ನು ಹೇಳ್ತಾರೆ ಎಂಬುದನ್ನ ಯೋಚನೆ ಮಾಡಕ್ಕೆ ಬರುತ್ತೆ. ಮುಂದೆ ವ್ಯಮುಂಚನ್ ವಾಯುಭಿರ್ನುನ್ನಾಹ ಭೂತೇಭ್ಯೋ ಹಿ ಅಮೃತಂ ಘನಾಹ ಯಥಾ ವಿಶೋ ವಿಷ್ಪತಯ ಕಾಲೇ ಕಾಲೇ ದ್ವಿಜೇರಿತಾಹ ಏವಂ ವನಂ ತದ್ವರಿಶಿಷ್ಠಂ ಪಕ್ವ ಖರ್ಜೂರ ಜಂಬುವತ್ ಗೋ ಗೋಪಾಲೈರ್ಮೃತೋರಂತುಂ ಸಬಲಃ ಪ್ರಾವಿಶದ್ಧರಿಹಿ. ಇಷ್ಟು ವರ್ಣನೆ ಮಾಡಿ ಮುಂದೇನಾಯ್ತು ಅಂತ, ಇದು ಇಷ್ಟು ವನದ ಪರಿಸರ. ಅದರ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಅಲ್ಲಿ ಪರಿಸರ ಹೇಗಿತ್ತು ಅಂತ ಹೇಳ್ತಾ ಆ ಸಂಬಂಧಪಟ್ಟಂಥ ಲೋಕೋಕ್ತಿ ಶಾಸ್ತ್ರೋಕ್ತಿಗಳನ್ನು ಸೇರಿಸಿಡ್ತಾ ಬಂದರು. ಇಷ್ಟು ಯಾವುದರ ವರ್ಣನೆ, ಪ್ರಾವೃಟ್ ವರ್ಣನೆ, ಮಳೆಗಾಲದ ವರ್ಣನೆ ಇಷ್ಟೊತ್ತು ಮಾಡಿದರು. ಏವಂ ವನಂ ತತ್ ವರಿಶಿಷ್ಠಂ ಪಕ್ವ ಖರ್ಜೂರ ಜಂಬುಮತ್. ಹೀಗೆ ವೃಂದಾವನ ವರಿಶಿಷ್ಠ ಮಳೆಯಿಂದ ತುಂಬಿ ಹೋಗಿಬಿಟ್ಟು ಪಕ್ವ ಖರ್ಜೂರ ಜಂಬುಮತ್, ಪಕ್ವವಾದ ಖರ್ಜೂರ ಜಂಬು ಅಂದರೆ ನೆರಳೆ, ಉಪಲಕ್ಷಣ ಅನೇಕ ಹಣ್ಣಿನ ಮರ ಮೊದಲಾದವುಗಳೇ ತುಂಬಿ ಹೋಯಿತು. ಗೋ ಗೋಪಾಲೈಹಿ ವೃತೋರಂತುಂ ಗೋಭಿ ವೃತ ಗೋಪಾಲೈಹಿ ವೃತ, ಗೋವುಗಳಿಂದ ಕೂಡಿಕೊಂಡ ಗೋಪಾಲರಿಂದ ಕೂಡಿಕೊಂಡ ಕೃಷ್ಣ ಸಬಲ ಬಲರಾಮನ ಸಮೇತವಾಗಿ ಹರಿಹಿದೆ ಹರಿಹಿ ಸಬಲ ಬರಂತುಂ ಪ್ರಾವೇಶ ವಿಹಾರ ಮಾಡಕ್ಕೋಸ್ಕರ ಒಳಗೆ ಪ್ರವೇಶವನ್ನು ಮಾಡಿದ. ಧೇನವೋ ಮಂದಗಾಮಿನ್ಯ ಊಧೋ ಭಾರೇಣ ಭೂಯಸ ಯಯುಹು ಭಗವತಾಹೂತಾ ಧೃತಂ ಪ್ರೀತ್ಯ ಸ್ನುತಸ್ತನೀಹಿ. ಧೇನವೋ ಮಂದಭಾಗಿನ್ಯ ವರಿಶಿಷ್ಟಂ ಪ್ರಪೂರ್ತ ವರ್ಷವತ್ ಶ್ರೇಷ್ಠಂ ಅತಿಶಯೇನ ಸಮೃದ್ಧಮಿತಿ ಯಾವತ್. ಧೇನವ ಮಂದಗಾಮಿನ್ಯ ಊಧೋ ಭಾರೇಣ ಭೂಯಸ, ಧೇನುಗಳಿಗೆ ಜೋರ ಮೇಲೆ ಆಗ್ತಿದ್ದಿಲ್ವಂತೆ. ಯಾತಕ್ಕೆ ಊಧೋ ಭಾರೇಣ ತುಂಬಿದ ಕೆಚ್ಚರು, ಕೆಚ್ಚಲ್ಲಿ ಹಾಲಿದ್ದಿದ್ರೆ ಏನಾಗ್ತಿತ್ತು ಅವಕ್ಕೆ ಲೋಡ್ ಆದಾಗದು, ಅದರಿಂದ ಮೆಲ್ಲಗೆ ಹೋಗ್ತಾ ಇದ್ವು. ಇಲ್ಲಿ ಮೆಲ್ಲಗೆ ಹೋಗ್ತಿದ್ವು ಅಂತ ತಾತ್ಪರ್ಯ ಅಲ್ಲ, ಹಾಲು ತುಂಬಿದ್ದಂಥ ಹಸುಗಳಿದ್ವು ಅಂತ ತಾತ್ಪರ್ಯ. ಯಯುಹು ಭಗವತ ಹೂತ ಋತಂ ಪ್ರೀತ್ಯ ಸ್ತುತಸ್ತನೀಹಿ. ಕೃಷ್ಣ ಯಾವಾಗ ಕರೀತಿದ್ದ ಇದ್ದ ಸ್ಪೀಡ್ ಮೇಕಪ್ ಮಾಡ್ಕೊಂಡು ಹೋಗ್ತಿದ್ವು ಅಂತ, ಕೃಷ್ಣ ಕರೆದ ತಡ ಮಾಡಬಾರ್ದು ಅಂತ ಹೇಳಿ. ಎಂಥ ಮುದುಕರು ಕೂಡ ಒಳ್ಳೆ ಕೆಲಸಕ್ಕೆ ಮೇಲೆ ಮಾಡ್ತಾ ಇದ್ದಿದ್ರೆ ಅಷ್ಟೊಂದೇ ಫಾಟ ನುಗ್ತಾರೆ. ತೀರ್ಥಕ್ಕೆ ಗಿರ್ತಕ್ಕೆ ಹೋಗ್ಬೇಕಾದ್ರೆ ಗಲಾಟೆ ನುಕ್ಕೊಂಡು ಹೋಗ್ತಿರ್ತಾರೆ, ಹಾಗೆ ನಮ್ಗೆ ಆಗದಲ್ಲ ಅಂತ ಗೊತ್ತಿದ್ದುಕೊಂಡು ಹೋಗಿ ಬಿದ್ದು ಬಿಡ್ತಾರೆ. ಪ್ರೀತ್ಯ ಇದ್ರೆ ಗುರಿ ಇರುತ್ತಲ್ಲ ಆ ರೀತಿಯಲ್ಲಿ ಹೋದ್ರು. ಸ್ನುತಸ್ತನೀಹಿ ಅದರಲ್ಲಿ ಆ ಹಾಲನ್ನು ಕೊಡೋದಕ್ಕೋಸ್ಕರವಾಗಿ ಕೃಷ್ಣ ಕರೆದ ತಕ್ಷಣನೇ ಅಷ್ಟು ಉತ್ಸಾಹದಿಂದ ಅವು ಆ ಯುದ್ಧ ವೇಗವನ್ನೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ವು. ಊಧಸಾಂ ಆಪೀನಾಂ ಭರೇಣ ಭೂಸಸ್ತು ಬಲಿ ಬಲಿ ಬಪಾವನಿಪಃ ಇತ್ಯವರಃ ಸ್ನುತಸ್ತನೀಹಿ ಕ್ಷರಸ್ತನ್ಯಃ. ಹಾಲನ್ನು ಸುರಿಸ್ತಾನೆ ಹೋದ್ರು. ವನೌಕಸಃ ಪ್ರಮುದಿತಃ ವನರಾಜೀಹಿ ಮಧುಶ್ಚ್ಯುತಃ ಗಿರೇ ಗಂಭೀರ ಸನ್ನಾದ ಸನ್ನಾದಾಃ ದದೃಶುಃ ಗುಹಾಃ. ವನೌಕಸಃ ಪ್ರಮುದಿತಃ, ವನವಾಸಿಗಳೆಲ್ಲ ಭಾರಿ ಖುಷಿಯಿಂದ ಸಂತೋಷ ಪಡ್ತಾ ಇದ್ದಾರೆ. ಮುದಿತಃ ಪ್ರಮುದಿತಃ ವನರಾಜೀಹಿ ಮಧುಶ್ಚ್ಯುತಃ, ವನರಾಜಿಯಲ್ಲಿ ವನರಶ್ಮಿಯಲ್ಲಿ ಮಧು ತುಂಬಿ ಹೋಯಿತು. ಗಿರೇ ಗಂಭೀರ ಸನ್ನಾದ ಸನ್ನಾದ ಸನ್ನಾದಾಹ ದದೃಶು ಗುಹಾಹ ಗುಹೆಗಳೆಲ್ಲ ಗಿರೇಹೇ ಗುಹಾಹ ಬೆಟ್ಟದ ಗುಹೆಗಳೆಲ್ಲ ಕೂಡ ಗೋವರ್ಧನಾದಿ ಬೆಟ್ಟಗಳು ಇದ್ದವೇ ಇದ್ವು ಅಲ್ಲಿ ಗುಹೆಗಳೆಲ್ಲ ಗಂಭೀರ ಸನ್ನಾದ ಸನ್ನಾದಾಹ ಗಂಭೀರವಾದ ಸನ್ನಾದಗಳಿಂದ ತುಂಬಿ ಹೋಗಿದ್ವು ಗಂಭೀರವಾದ ಸನ್ನಾದಗಳಿಂದ ಬೆಟ್ಟದ ಗುಹೆಗಳು ತುಂಬಿದ್ವು ಪ್ರಮುದಿತಾಹ ಪ್ರಕೃಷ್ಟಾನಂದಾಹ ಗೋಪಾಹ ಗೌರವಕಸಃ ಹರಿಣ ಹರಿಣಾದಿ ಪ್ರಾಣಿನ ಯಾವ ವನೌಕಸ ಅಂದರೆ ಜಿಂಕೆ ಮೊದಲಾದ ಪ್ರಾಣಿಗಳು ಮಧೂನಿ ಚೋತಂತಿ ಸ್ರವಂತೀತಿ ಮಧುಶ್ಚ್ಯುತಃ ಅಂದರೆ ವನರಾಜೀರ್ ವನಪಂಕ್ತಿಶ್ಚ ಗಿರೇ ತತ್ಸಂಬಂಧ ನಿರ್ಜರಾದೀನಾಂ ಸನ್ನಾತೋ ಗಂಭೀರ ನಿರ್ಘೋಷ ತಜ್ಜಾತ ಸನ್ನಾದೋ ಯಾಸಾಂತ ಗುಹಾಶ್ಚ ತದೃಶು ಸನ್ನಾದ ಸನ್ನಾದ ಅಂತ ಎರಡು ಸರ್ತಿ ಹೇಳಿದರು ಎರಡು ಸರ್ತಿ ಅದಕ್ಕೆ ಹೇಳಿದ್ರು ಅಂದರೆ ಗುಹೆಗಳ ಜರಿಗಳು ಹರಿತಾ ಇದ್ವು ಅದರ ಶಬ್ದ ಒಂದು ಅದರ ಶಬ್ದದಿಂದ ಕೂಡಿದ ಗುಹೆಗಳು ಸನ್ನಾದ ಸನ್ನಾದ ಒಂದು ನಿರ್ಜರಗಳ ಸನ್ನಾದ ಇನ್ನೊಂದು ಗುಹೆಗಳ ಸನ್ನಾದ ಆ ಗುಹೆಯಿಂದ ಏನಾಗ್ತದೆ ಸ್ಪೀಕರ್ ಬಂದ ಗುಹೆಗಳಿಂದ ಏನಾಗ್ತಿತ್ತು ವಾಲ್ಯೂಮ್ ಸ್ವಲ್ಪ ಅವು ಮಲ್ಟಿಪ್ಲೈ ಆಗ್ತಾ ಇದ್ವು ಅದು ಇದಾಗ್ತಿದ್ದು ಆಂಪ್ಲಿಫೈ ಆಗ್ತಿದ್ದರಿಂದ ಎರಡು ಧ್ವನಿ ಕೇಳಿದ್ರೆ ಕೇಳ್ತಿತ್ತು ಮೂಲತಃ ಅದು ಜರಿಗಳ ಧ್ವನಿ ಮತ್ತು ಸಮುದ್ರ ಗುಹೆಗಳಿಂದಾಗಿ ಬಂದಿದ್ದರಿಂದ ಗುಹೆಯಲ್ಲಿ ಕೂಗಿದರೆ ಒಂದು ರೀತಿ ಇದು ಬರುತ್ತೆ ಪ್ರತಿಧ್ವನಿ ಬರುತ್ತೆ ಅಂತ ಎರಡು ಸನ್ನಾದನೆ ನಿರ್ಜನದ್ದು ಸನ್ನಾದ ಇದು ಸನ್ನಾದ ಅದರಿಂದ ಕೂಡಿತವಾಗಿ ಗುಹೆಗಳು ಇದ್ದವು ಕ್ವಚಿತ್ ವನಸ್ಪತಿ ಕ್ರೋಡೆ ಗುಹಾಯಾಂ ಚಾಭಿ ವರ್ಷತಿ ನಿರ್ವಿಶನ್ ಭಗವಾನ್ ರೇಮೆ ಕಂದಮೂಲ ಫಲಾಶನೈಹಿ ಕ್ವಚಿತ್ ಒಂದು ಕಡೆಗೆ ವನಸ್ಪತಿ ಕ್ರೋಡೆ ಗುಹಾಯಾಂ ಚ ಅಭಿವರ್ಷತಿ ಆ ಹೊತ್ತಿನಲ್ಲಿ ವನಸ್ಪತಿ ಕ್ರೋಡೆ ವೃಕ್ಷ ಮೂಲ ಭಾಗೆ ಕ್ರೋಡ ಅಂದ್ರೆ ಮೂಲಭಾಗ ಒಂದು ವೃಕ್ಷದ ಮೂಲಭಾಗದಲ್ಲಿ ಗುಹಾಯಾಂ ನಿರ್ವಿಶನ್ ಪ್ರವಿಶನ್ ಮುಂದೇನು ಘಟ್ಟೆ ನಡೀತಾ ಇದೆ ಹೇಳ್ತಾ ಇದ್ದಾರೆ ಗುಹಾಯಾಂ ಚ ಅಭಿವರ್ಷತಿ ಮಳೆ ಸುರಿತಾ ಇದೆ ದೊಡ್ಡ ಗುಹೆ ನಿರ್ವಿಶನ್ ಭಗವಾನ್ ರೇಮೆ ಕಂದಪೂಲ ಫಲಾಶನೈಹಿ ಒಳಗೆ ಪ್ರವೇಶ ಮಾಡ್ತಾ ಕೃಷ್ಣ ಆಹಾರ ಏನ್ ತಗೊಂಡ ಕಂದ ಮೂಲ ಫಲಾಶನೈಹಿ ಕಂದಗಳು ಮೂಲಗಳು ಕಂದುಗಡ್ಡೆ ಅಂತೇವಲ್ಲ ಕಂದ ಮೂಲ ಫಲ ಅಶ ಅದೇ ಆಹಾರ ಅದರಿಂದ ಕೃಷ್ಣ ಇದ್ದಾನೆ ವನದಲ್ಲಿದ್ದಾಗ ಹೇಗಿರಬೇಕು ವನಕುಚಿತ ಆಹಾರನೇ ಇರಬೇಕು ವನದಲ್ಲಿದ್ದಾಗ ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಏನು ಪದ್ಧತಿ ಇದೆ ಎಲ್ಲ ಕಟ್ಕೊಂಡು ಹೋಗ್ಬಿಡ್ತಾನೆ ಇಲ್ಲಿಂದ ಹಾಗಾಗಬಾರ್ದು ಏನಾಗಬೇಕು ಅಲ್ಲಿ ಪದಾರ್ಥನೇ ಆಗಬೇಕು ಅವಾಗ ಏನಾಗುತ್ತೆ ಮ್ಯಾಚ್ ಆಗಿಬಿಡುತ್ತೆ ಅಟ್ಮಾಸ್ಫಿಯರ್ ಸೂಟ್ ಆಗಿಬಿಡುತ್ತೆ ತೊಗೊಂಡೋದ್ರೆ ಏನಾಗುತ್ತದು ಇಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಹೋದಾಗ ಆಗೋದಿಲ್ಲ ಇವನು ಉದಾಹರಣೆ ನಾವು ಇದಕ್ಕೆ ಹೋಗಿಬಿಟ್ಟು ಹರಿದ್ವಾರಕ್ಕೆ ಹೋಗಿ ಬೆಂಗಳೂರು ನೀರು ಕುಡಿದಾಗ ತೊಗೊಂಡ್ಬಿಟ್ರೆ ಹರಿದ್ವಾರದ ನೀರು ಆಗಲಿಲ್ಲ ಅದು ಯಾವ ನೀರಾಯ್ತದ ಅದು ಅದಕ್ಕೇನೆ ಯಾವ ಕಾಲದಲ್ಲಿ ಹಗಲಲ್ಲಿ ಇರುತ್ತೆ ಹಗಲಿನ ವಾತಾವರಣ ರಾತ್ರಿಯಲ್ಲಿ ರಾತ್ರಿ ವಾತಾವರಣ ಆ ಕಾಲದಲ್ಲಿದ್ದ ಯಾವ ಕಾಲದಲ್ಲಿ ಏನು ಹಣ್ಣು ಬಿಡುತ್ತೋ ಅದನ್ನೇ ತಿನ್ನಬೇಕು ಬೇಸಿಗೆ ಬಿಡೋ ಹಣ್ಣುಗಳು ದೇವರು ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಆ ಕಾಲಕ್ಕೆ ಅವ್ರು ತಿಂದರೆ ಆರೋಗ್ಯ ಸರಿ ಇರುತ್ತೆ ಚಳಿಗಾಲದಲ್ಲಿ ಬಿಡೋಣ ಆಗಲೇ ಬಿಡಬೇಕು ಈಗೇನಾಗಿದೆ ಮನುಷ್ಯ ಏನು ಮಾಡಿಬಿಡ್ತಾನೆ ಈಗ ಎಲ್ಲ ಕಾಲಕ್ಕೆ ಎಲ್ಲ ಬರ ಮಾಡ್ಕೊಂಡ್ಬಿಡ್ತಾರೆ ಅದರಿಂದ ಏನಾಯ್ತಾಗ ಆ ಕಾಲಕ್ಕೆ ತಕ್ಕಂಥ ಹಣ್ಣಿನ ಮಹತ್ವ ಹೊರಟೋಯ್ತು ಅದರಿಂದ ದೇಹದ ಏರುಪೇರು ಶುರುವಾಗುತ್ತೆ ಬ್ಯಾಲೆನ್ಸ್ ತಪ್ಪಿ ಹೋಗೋದ್ರಿಂದ ಆರೋಗ್ಯ ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ ಒಟ್ಟು ಸಮಾಜದ ಸ್ಥಿತಿ ರೀತಿಯೇ ಕೆಟ್ಟ ಹೋಗೋದು ಅದಕ್ಕೆ ವನದಲ್ಲಿದ್ದಾಗ ಯಾವಾಗಲೂ ಕೂಡ ವನದ ಆಹಾರವನ್ನೇ ಸ್ವೀಕಾರ ಮಾಡಬೇಕು ಹೊರತು ಬೇರೆ ಸ್ವೀಕಾರ ಮಾಡಬಾರ್ದು ಇದನ್ನು ಇನ್ನೊಂದು ಹೇಳ್ದು ಮನುಸ್ಮೃತಿಯಲ್ಲಿ ಯಾವ ದೇಶದಲ್ಲಿರ್ತಾನೋ ಸ್ಥಳದಲ್ಲಿರ್ತಾನೋ ವೇಷ ಭೂಷಣ ಎಲ್ಲ ಅದರಂತೆ ಇರಲಿ ಅಂತ ಹೇಳ್ತಾರೆ ಯಸ್ಮಿನ್ ದೇಶೇ ಆಚಾರ ಪಾರಂಪರ್ಯ ಕ್ರಮಾಗತ ಯಾವ್ದಾದ್ರು ಸ್ಥಳಕ್ಕೆ ಹೋದಾಗ ಅಲ್ಲಿಯ ದೇಶದ ನಿಯಮಗಳನ್ನು ಏನು ಮಾಡಬೇಕು ನಾವು ಫಾಲೋ ಮಾಡೋದು ನಮ್ಮ ಪ್ರಕಾರ ಅಲ್ಲಿ ಇರುತ್ತೆ ಅಲ್ಲಿ ರೂಲ್ಸ್ ಇರುತ್ತೆ ಟ್ರಾಫಿಕ್ ರೂಲ್ಸ್ ಆ ರೀತಿ ಬೆಂಗಳೂರಲ್ಲಿ ಈಗಿತ್ತು ಅಂತ ಮಾಡಕ್ಕೆ ಬರಲ್ಲ ಇನ್ನು ಬೆಂಗಳೂರಲ್ಲಿ ಇಲ್ಲ ಈಗ ಎಲ್ಲಿರೋದು ಅಲ್ಲಿದ್ದೀರಂತೆ ಆ ನಿಯಮನೇ ಪಾಲನೆ ಮಾಡಬೇಕು ಅದು ಯಾವಾಗಲೂ ಅವರಿಗೂ ಶ್ರೇಯಸ್ಸು ನಿಮಗೂ ಶ್ರೇಯಸ್ಸು ಅಂತ ಹೇಳ್ತಾರೆ ಅದಕ್ಕೆ ವನದಲ್ಲಿದ್ದಾಗ ವನದ ಆಹಾರನೇ ಸ್ವೀಕಾರ ಮಾಡಬೇಕು ದದ್ಯೋಧನ ಉಪಾನೀತಂ ಅದಕ್ಕೆ ಅದೇನ್ ಮಾಡಿದ್ರೆ ಅಲ್ಲೇ ಮಾಡ್ಕೋಬೇಕು ಏನ್ ಮಾಡಿ ಅದೇ ನಮ್ಮಲ್ಲಿ ಏನ್ ಬಂತು ಅವತ್ತಿಂದ ಅವತ್ತಿಗೆ ಆಹಾರ ಮಾಡ್ಕೊಳ್ಬಂತು ಯಾತಕ್ಕೆ ಬಂತು ಅಂತ ಕೇಳಿದ್ರೆ ಅದು ನಮ್ಮ ಅಶಕ್ತಿ ಬೇರೆ ಅಶಕ್ತಿ ಬೇರೆ ಸಶಕ್ತರು ಬೇರೆ ಅದಕ್ಕೆ ಸಾಮಾನ್ಯವಾಗಿ ನಾವು ಹೋಗ್ತೇವೆ ಯಾವ್ದೇ ತೀರ ಹೊರಗೆ ಹೋದಾಗ ಅಲ್ಲಿ ತೀರ್ಥ ಸ್ನಾನನೇ ಮಾಡಬೇಕು ನಮಗೆ ರೋಗಾದಿಗಳಿದೆ ತಿಳು ಮಾಡಕ್ಕೆ ಅದು ಬೇರೆ ಆಪತ್ಕಾಲದ್ದು ಆಪತ್ಕಾಲದ್ದು ಅಪ್ಲೈ ಆಗೋದಿಲ್ಲ ಅದು ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡಬೇಕು ಯಾವಾಗಲೂ ಅಲ್ಲಿದ್ದಕ್ಕೇನೆ ಕೊಡಬೇಕು ಇಲ್ದರೆ ತಪ್ಪಾಗತ್ತೆ ದ್ರವ್ಯೋ ದದ್ಯೋಧನ ಉಪಾನೀತಂ ಶಿಲಾಯಾಮ್ ಸಲಿಲಾಂತಿಕೆ ಸಂಭೋಜನೀಯೈಹಿ ಬುಭುಜೆ ಗೋಪೈಹಿ ಸಂಘರ್ಷಣಾನ್ವಿತಃ ಸಂಘರ್ಷಣಾನ್ವಿತಃ ಕೃಷ್ಣ ದದ್ಯೋಧನ ಉಪಾನೀತಂ ಶಿಲಾಯಾಮ್ ಸಲಿಲಾಂತಿಕೆ ಸಂಭೋಜನೀಯೈಹಿ ಬುಭುಜೆ ಗೋಪೈಹಿ ಸಂಕರ್ಷಣಾನ್ವಿತಃ ಕೃಷ್ಣ ಅಷ್ಟಾಹಾರದ ಜೊತೆಗೆ ದದ್ಯೋದನ ಉಪಾನೀತಂ ಮೊಸರನ್ನ ದದಿ ಔದನ ಅಂದ್ರೆ ಅನ್ನ ದದಿ ಅಂದ್ರೆ ಮೊಸರು ಮೊಸರನ್ನವನ್ನ ಯಾರು ತಂದಿದ್ದ ಮೊಸರನ್ನವನ್ನ ಸ್ವೀಕಾರ ಮಾಡ್ದ. ಶಿಲಾಯಾಮ್ ಸಲಿಲಾಂತಿಕೆ, ಅಲ್ಲಿ ಪಾತ್ರೆ ತಟ್ಟೆಗಿಟ್ಟೆ ಏನೂ ಇಲ್ಲ. ಶಿಲಾಯಾಮ್ ಶಿಲದಲ್ಲೇ ರಾಯರು ಪೂರ್ವಾಶ್ರಮದಲ್ಲಿ ಅಂತ ದಾರಿದ್ರ್ಯ ಕಾಲ ಕೆಟ್ಟೋ ಸರ್ತಿ ಏನ್ ಮಾಡ್ತಿದ್ರಂತೆ, ಪಾತ್ರೆಗಳಿಲ್ಲ ತಟ್ಟೆಗಳು ಎಲ್ಲೇನೋ ಇಲ್ದ ಹೋದಾಗ ಇದ್ರ ಊಟ ಮಾಡ್ತಿದ್ರು ಅಂತ ಹೇಳ್ತಾ. ವ್ರತ ಬೇರೆ ಒಂದಿದೆ, ಶಿಲಾ ಭೋಜನ ಶಿಲಾ ಅಂದನ್ನು ಭೋಜನ ವ್ರತ ಇದೆ ಒಂದು. ಎಷ್ಟೇ ಸಂಪತ್ತಿದ್ರು ಕೂಡ ಚಾತುರ್ಮಾಸ ಪೂರ್ತಿಯಾಗಿ ಬಂಡೆ ಮೇಲೆ ಊಟ ಮಾಡ್ತೇವೆ, ಅದು ನೀವು ವ್ರತ ಅದು ಒಂದು. ಅದು ಆಟೋಮೆಟಿಕ್ ವ್ರತ ಆದಾಗಿ ಅದು ದೊಡ್ಡ ಸಿದ್ಧಿ ಬಂತ. ಆಮೇಲೆ ಅದು ಪರಮಾತ್ಮ ತೋರಿಸ್ತಾನೆ, ಶಿಲಾಯಾಮ್ ಸಲೀಲಾಂತಿಕೆಯೇ ನೀರ ಹತ್ತರ ಶಿಲೆಯಲ್ಲಿ ಸಲೀಲಾಂತಿಕೆ ಶಿಲೆ ಇದ್ದಿದ್ದರಿಂದ ಸ್ವಚ್ಛವಾಗಿತ್ತು ಅಂತ ಅರ್ಥ. ಸಲೀಲದಲ್ಲಿ ನೀರು ಯಾವಾಗ ನೀರು ಹೊಡಿತಾ ಇದ್ರೆ ಏನಾಗಿರುತ್ತೆ, ಅದು ಶುದ್ಧವಾಗಿರುತ್ತೆ, ಅದು ನಮ್ಮ ಯಾವ ತಟ್ಟೆಗಿಂತ ಚೆನ್ನಾಗಿರುತ್ತದೆ, ಅಲ್ಲಿ ಕೊಳೆಯಾಗ ಚಾನ್ಸೇ ಇಲ್ಲ. ಸಂಭೋಜನೀಯೈ ಬುಭುಜೆ, ಸಂಭೋಜನೀಯೈ ಎರಡು ಕನ್ವೆ ಮಾಡ್ಕೋಬೇಕು. ಸಂಭೋಜನೀಯ ಪದಾರ್ಥಗಳನ್ನು ಸೇರಿಸಿಕೊಂಡು ತಿಂದ ಅಂತ ಒಂದರ್ಥ. ಸಂಭೋಜನೀಯೈ ಗೋಪೈಹಿ, ಯಾರ ಜೊತೆಗೆ ಯಾವ ಗೋಪರ ಜೊತೆಗೆ ಊಟ ಮಾಡಬೇಕು ಅವ್ರ ಜೊತೆ ಸೇರೇ ಮಾಡ್ದ. ಸಂಭೋಜನೀಯ ಎಂಬುದು ಪದಾರ್ಥಗಳಿಗೂ ಅನ್ವಯ, ಆ ಗೋಪರಿಗೂ ಅನ್ವಯ. ಸಂಕರ್ಷಣಾನ್ವಿತ, ಜೊತೆಗೆ ಕೃಷ್ಣನ ಬಲರಾಮದೇವರ ಸಮೇತನೇ ಕೃಷ್ಣ ಆ ರೀತಿ ಮಾಡದ. ಸಲೀಲಾಂತಿಕೆ ಶಿಲಾಯಾಮ್ ಸಂಭೋಜನೀಯೈ ಸಹ ಭೋಕ್ತವ್ಯೈ ಶಾರ್ದೂಲೋಪ ಶಾದ್ವಲೋಪರಿ ನವತೃಣ ಕಿರಣ ಪ್ರದೇಶೆ, ಮುಂದಿನ ಶಾದ್ವಲೋಪರಿ ಸಂವಿಶ್ಯ ಸರ್ವತೋ ಮೀಲಿತೆ ಕ್ಷಣಾನ್ ತೃಪ್ತಾನ್ ವೃಷಾನ್ ವತ್ಸತರಾನ್ ಗಾಶ್ಚ ಸೋಧೋಭರಶ್ರಮಃ. ಶಾದ್ವಲೋಪರಿ ಸಂವಿಶ್ಯ ಸರ್ವತಃ ಮೀಲಿತೆ ಕ್ಷಣಾನ್, ತಂತಿತಿ ಗೋವುಗಳೆಲ್ಲ ಇದೆ. ಕೃಷ್ಣ ಏನ್ ಮಾಡಿದ್ದಾನೆ, ಅವಕ ಆಹಾರ ವ್ಯವಸ್ಥೆ ಮಾಡಿದ್ದಾನೆ, ತನಿಷ್ಠಾನೆ ಊಟ ಮಾಡಿದ್ದಲ್ಲ, ಅವಕ್ಕೆಲ್ಲ ವ್ಯವಸ್ಥೆ ಹೇಗೆ ಮಾಡಿದ್ದಾನೆ ಅಂದ್ರೆ ಶಾದ್ವಲೋಪರಿ. ಶಾದ್ವಲ ಅಂದ್ರೆ ಹುಲ್ಲು, ಸಣ್ಣ ಹುಲ್ಲು ತುಂಬಿದಂತಹ ಮೈದಾನಗಳು, ಅದಿದ್ರೆ ಪಾರಿ ಖುಷಿ ಅವ್ರಿಗೆ ತಿನ್ನೋದಕ್ಕೋಸ್ಕರ ಅವ ಪಾಡಿ ತಿನ್ಕೋತಾ ಇರುತ್ತೆ. ಅದಕ್ಕೆ ಅವಕಾಶ ಕೊಟ್ಟು ತಾನು ಊಟ ಮಾಡ್ತಿದ್ದಾನೆ ಹೊರತು ತನ್ನ ಪಾಡಿ ಊಟ ಆಗಿದ್ದ ಬಿಟ್ಟಿದ್ದಲ್ಲ. ಅದನ್ನ ತುಂಬಾ ಜನಗಳು ಏನ್ ಮಾಡ್ತಾರೆ, ಪ್ರಾಣಿಗಳನ್ನೆಲ್ಲ ಆಚಾರ ಹೇಳ್ತಾರೆ. ಭೃತ್ಯಾತಿಥಿ ಪುರಸ್ಸರ, ಭೃತ್ಯರು ಅಂದ್ರೆ ಭರ್ತವ್ಯ ಜನಗಳು, ಯಾರು ಡಿಪೆಂಡೆಂಟ್ಸ್ ಇರ್ತಾರೆ ಅವರಿಗೆಲ್ಲ ಏನ್ ಮಾಡ್ಬೇಕು, ಆಹಾರ ವ್ಯವಸ್ಥೆ ಮಾಡಿನೇ ತಾನು ಮಾಡ್ಬೇಕೇ ಹೊರತು ಬಿಟ್ಟು ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕಾಗಿ ಅವೆಲ್ಲ ಭರ್ತವ್ಯ ಪದಾರ್ಥಗಳು. ಶಾದ್ವಲೋಪರಿ ಸಂವಿಶ್ಯ ಚರ್ವತಃ ಮೀಲಿತೆ ಕ್ಷಣ, ಕಣ್ಣು ಮುಚ್ಚಿಕೊಂಡು ಎಂಜಾಯ್ ಮಾಡ್ತಾ ಇವೆವು, ಕಣ್ಣು ಮುಚ್ಚಿಕೊಂಡು ಭಾರಿ ಖುಷಿಯಾದಾಗ ಏನ್ ಮಾಡ್ತಾ ಇದ್ದವು, ಅದರಲ್ಲಿ ಚರ್ವಿತ ಚರ್ವಣ ಮಾಡ್ತಾ, ಅಂಬೋಲ ಚರ್ವಣ ಅಂತೀವಲ್ಲ ಅಗಿಯೋದು, ಚರ್ವಣ ಅಂದ್ರೆ ಅಗಿತಾ ಇವೆ. ತೃಪ್ತಾನ್ ವೃಷಾನ್ ವತ್ಸತರಾನ್ ಗಾಶ್ಚ ಸೋದೋಭರಶ್ರಮಃ. ತೃಪ್ತಾನ್ ವೃಷಾನ್, ವೃಷಗಳು ಅಂದ್ರೆ ಇದು ಗೂಡಿಗಳು, ಎತ್ತುಗಳು. ವತ್ಸತರಾನ್, ಚಿಕ್ಕ ಚಿಕ್ಕ ಕರುಗಳು. ಆಮೇಲೆ ಗಾಶ್ಚ, ಗೋವುಗಳು. ಸೋಧೋಭರಾಶ್ರಯ, ಅದೆಲ್ಲ ಕೆಚ್ಚಲು ಭಾರದಿಂದ ಅವು ಅವೆಲ್ಲ ಒಳ್ಳೊಳ್ಳೆ ಕರು ಹಸುಗಳು, ಅವೆಲ್ಲ ಅಂಥವನ್ನೆಲ್ಲ ಪರಮಾತ್ಮ ಶಾದ್ವರದಲ್ಲಿ ನೆಲೆಸಿಬಿಟ್ಟು ಅವಕಾಶ ಅವ ಭೋಜನಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾನೆ. ಆತ್ಮಶಕ್ತಿ ಉಪಬೃಂಹಿತಾಂ ಪ್ರಾವೃಶ್ರೇಯಂಚ ತಾಂ ವೀಕ್ಷ ಸರ್ವಭೂತಬುಧಾವಹಾಂ ಭಗವಾನ್ ಪೂಜಯಾಂಚಕ್ರೇ ಆತ್ಮಶಕ್ತಿ ಉಪಬೃಂಹಿತಾಂ ಪ್ರಾವೃಶ್ರೇಯಂ ಚ ತಾಂ ವೀಕ್ಷ ಸರ್ವಭೂತ ಮುದಾವಹಂ. ಮಳೆಗಾಲದ ಸಂಪತ್ತು ಅಂತ ಕೈ, ಮಳೆಗಾಲದ ಕಾಂತಿ ಅದು. ಮಳೆ ಬಂದ ಕಾಲ ಎಲ್ಲಿ ನೋಡಿದ್ರು ಕೂಡ ಎಂಥ ವಾತಾವರಣ ಇರುತ್ತೆ, ಹಸಿರು ತುಂಬಿ ಹೋಗಿಬಿಟ್ಟು ನೋಡಿ ಮನಸ್ಸು ಖುಷಿಯಾಗಬೇಕು. ವೀಕ್ಷ ಸರ್ವಭೂತ ಮುದಾವಹಂ, ಎಲ್ಲ ಪ್ರಾಣಿಗಳಿಗೂ ಆನಂದ ಕೊಡ್ತಕ್ಕಂಥ ವಾತಾವರಣ, ಮನುಷ್ಯರಿಗೆ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ಎಲ್ಲದಕ್ಕೂ ಆನಂದ ಕೊಡ್ತಕ್ಕಂಥ ವಾತಾವರಣ ಇದ್ದ ಅಲ್ಲಿ ಭಗವಾನ್ ಪೂಜಯಾನ್ ಚಕ್ರೆ ಆತ್ಮಶಕ್ತಿ ಬರ್ಮಿತ ಭಲೆ ಅಂತ ಪರಮಾತ್ಮ ಭಾರಿ ಸಂತೋಷಪಟ್ಟಂತ ನೋಡಿಬಿಟ್ಟು, ಭಾರಿ ಚೆನ್ನಾಗಿದೆ ಅಂತೇಳಿ. ಯಾರೋ ಮಾಡಿದ್ದಲ್ಲ, ತಾನೇ ಮಾಡಿದ್ದು ಅಂತ ಹೇಳ್ತಾರೆ. ಆತ್ಮಶಕ್ತಿ ಉಪಬೃಂಹಿತ, ತಾನೇ ಮಾಡಿದ್ದನ್ನ, ತಾನೇ ಬರೆದ ಚಿತ್ರಣ ಭಾರಿ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಾಗ ಪರಮಾತ್ಮ ಅದನ್ನ ನೋಡಿ ತಾನೇ ಸಂತೋಷಪಟ್ಟ ಅಂತ ಹೇಳ್ತಾ. ಇಲ್ಲಿ ಇಂಪಾರ್ಟ್ ಸಂತೋಷಪಟ್ಟ ಅಂಬುದು ಇಂಪಾರ್ಟೆಂಟ್ ಅಲ್ಲ, ನಿತ್ಯಾನಂದ ಪರಮಾತ್ಮನಿಗೆ ತಾನು ಮಾಡಿದ್ದು ಅಂತ ತಿಳಿಸ್ತಿರೋದು. ಇದೆಲ್ಲ ಯಾರಿಂದ ಆಗಿದ್ದು, ಸೃಷ್ಟ್ಯಾದಿಗಳನ್ನು ಹೇಗೆ ಪರಮಾತ್ಮ ಮಾಡ್ತಾನೋ ವೃಷ್ಟ್ಯಾದಿಗಳನ್ನು ಪರಮಾತ್ಮನೇ ಮಾಡ್ತಾನೆ. ಸೃಷ್ಟ್ಯಾದಿ ಅಷ್ಟಕರ್ತ ಅಂತ ನಮಗೆ ಗೊತ್ತಿದೆ, ವೃಷ್ಟ್ಯಾದಿಕರ್ತನು ಪರಮಾತ್ಮನೇ ಆಗಿದ್ದಾನೆ ಅಂತ ಹೇಳೋದಕ್ಕೆ ನಿದರ್ಶನ. ಆತ್ಮಶಕ್ತಿ ಉಪಬೃಂಹಿತಾಂ ಸ್ವಸಾಮರ್ಥ್ಯ ಸಂವರ್ಧಿತಾಂ, ಯಾವುದೇ ಒಂದು ವಸ್ತುವಾಗಲಕ್ಕೂ ದೇವರ ದಯೆ ಬೇಕು, ಅದು ಬೆಳೆಯಲಕ್ಕೂ ದೇವರ ದಯೆ ಬೇಕು, ಇರಲಿಕ್ಕೂ ದೇವರ ದಯೆ ಬೇಕು, ಅದು ಚೆನ್ನಾಗಿ ಕಾಣಲಿಕ್ಕೂ ದೇವರ ದಯೆ ಬೇಕು. ಮತ್ತೆ ಗೊತ್ತಾಯ್ತಾ, ಜನ ಹೋಗ್ತಾ ಹೋಗ್ತಾ ಕಿತ್ತಾಗ್ಬಿಟ್ರೆ ಏನು ಮಾಡ್ತಾರೆ, ಅದು ಉಳಿಸೋ ಬುದ್ಧಿ ಕೊಡಬೇಕಾದ್ರೆ ದೇವರೇ ಕೊಡಬೇಕು. ಅದು ಆತ್ಮಶಕ್ತಿ ಉಪಬೃಂಹಿತಾಮ ಅನ್ನೋ ಪದ ಬಹಳ ಮುಖ್ಯವಾದ ಪದ ಇದು. ಕೃಷ್ಣ ನೋಡಿ, ಕೃಷ್ಣ ಹಾಗೆ ಅನ್ಕೊಂಡ ಬಲರಾಮರಿಗೆ ಮಾತಾಡೋದಿಲ್ಲ, ಬಲರಾಮ ಶಕ್ತಿ ಉಪಬೃಂಹಿತ ಅಲ್ಲ ಅದು, ಯಾರ ಶಕ್ತಿ ಉಪಬೃಂಹಿತ, ಕೃಷ್ಣ ಶಕ್ತಿಯಿಂದ ಉಪಬೃಂಹಿತವಾದ್ರಿಂದ ಹಾಗೆ ಮಾಡ್ತಾ ಇದ್ದಾನೆ. ಏವಂ ನಿವ ತಥೋಸ್ತತ್ರ ರಾಮಕೇಶವ ಯೋರ್ವದೆ ಶರತ್ ಸಮಭವತ್ ವ್ಯಭ್ರ ಸ್ವಚ್ಛಾಂಬು ದುಷಿತಾನಿಲ. ಈಗೇನಾಯ್ತು, ಮಳೆಗಾಲ ಮುಗಿತು, ಗ್ರೀಷ್ಮಕಾಲ ಮುಗಿದ್ಮೇಲೆ ಯಾವ್ದು ಬಂದಿತ್ತು, ಮಳೆಗಾಲ ಬಂತು. ಮಳೆಗಾಲ ಮುಗಿದ್ಮೇಲೆ ಯಾವ್ದು ಬಂತು, ಈಗ ಶರದ್ ಋತು ಬಂತು. ಅದನ್ನ ಹೇಳ್ತಾರೆ, ಏವಂ ನಿವಸತೋಸ್ತತ್ರ ರಾಮಕೇಶವ ಯೋರ್ ವ್ರಜೆ, ರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ವ್ರಜೆ, ಆ ವ್ರಜದಲ್ಲಿ ಗೋಕುಲದಲ್ಲಿ ನಿವಸತೋಹು ನಿವಾಸ ಮಾಡಿಕೊಂಡಿದ್ದಾಗ ಶರತ್ ಸಮಭವತ್ ಶರದ್ ಋತು ಕಾಣಿಸಿಕೊಡ್ತು. ವ್ಯಭ್ರ ಶರದ್ ಋತುವಿನ ವೈಶಿಷ್ಟ್ಯ ಏನು ಅಂದ್ರೆ ವ್ಯಭ್ರ ವಿಗತ ಅಭ್ರ ಅಭ್ರ ಅಂದ್ರೆ ಏನು ಮೋಡಗಳು ಅಂತ ಅಭ್ರ ಅಭ್ರ ಅಪ್ಪ ಅಂದ್ರೆ ನೀರು ನೀರನ್ನ ಒಂದಿರಂದ ಅಭ್ರ ಅಂತ ಕರೀತಾರೆ ನೀರನ್ನು ಧರಿತ ಮೇಘಗಳು ವಿ ಹೊಟ್ಟೋದು ವಿಗತ ಅಭ್ರ ಅಂದ್ರೆ ಮೋಡ ಇಲ್ಲದಂತೆ ಆಯ್ತು. ಶರದ್ ಋತುವಿನ ವಾತಾವರಣ ಅಂದ್ರೆ ಆಕಾಶ ಯಾಕೆ ಕಾಣ್ತಾ ಇರುತ್ತೆ ಒಂದು ಡಾಟ್ ಇರೋದು ಅಷ್ಟು ಕ್ಲಿಯರ್ ಅನ್ನ ಕಾಣುತ್ತೆ ಸರ್ ಅದು ಈಗೆಲ್ಲ ಯಾವುದು ಕಾಣಿಸೋದಿಲ್ಲ ಎಲ್ಲ ಕಾಲದಲ್ಲೂ ಕೂಡ ಏನಾಗಿರುತ್ತೆ ಈಗ ಕಾಲ ವ್ಯತ್ಯಾಸ ಆಗೋಗ್ಬಿಡೋದು ಗೊತ್ತಾಗೋದಿಲ್ಲ. ಹಿಂದೆ ಶರದ್ ಋತು ಬಂತು ಅಂದ್ರೆ ಮಳೆ ಹೋಯ್ತು ಅಂತಾನೆ ಅರ್ಥ. ಶರಚಂದ್ರ ಅಂತ ಕರೆಯೋದಕ್ಕೆ ಒಳ್ಳೆ ನಿದರ್ಶನ. ಆತ್ಮಶಕ್ತಿ ಉಪಬೃಂಹಿತಾಂ ಸ್ವಚ್ಛ ಅಂಬು ಪುರುಷಿತ ಅನಿಲ ನೀರು ಹೇಗಿತ್ತು ಅಂದ್ರೆ ಎಲ್ಲ ಸ್ವಚ್ಛ ಅಂಬು ಮಳೆಗಾಲದಲ್ಲಿ ನೀರು ಸ್ವಚ್ಛ ಇರೋದಿಲ್ಲ ಏನಾಗಿರುತ್ತೆ ಸ್ವಲ್ಪ ಬಣ್ಣ ನೀರು ಬರೋದು ಬಣ್ಣ ಎಲ್ಲ ಮಿಕ್ಸ್ ಆಗಿಬಿಟ್ಟು. ಶರದ್ ಋತುವಿನ ಫಸ್ಟ್ ಸ್ವಚ್ಛವಾಗಿರುತ್ತೆ. ಸ್ವಚ್ಛ ಅಂಬು ಪುರುಷಿತ ಅನಿಲ ಸ್ವಚ್ಛವಾದಂತಹ ನೀರು ಅದ್ರ ಮೇಲೆ ಬರತಕ್ಕ ಬೀಸ್ ಬರತಕ್ಕಂತ ಗಾಡಿ ಅದರಿಂದ ಕೂಡಿದ ವಾತಾವರಣ ಬಂದು ಬಂತು. ಅನಿಲೋ ಯಶ್ಯಾಂ ಸಹ ಸ್ವಚ್ಛಾಂಬುನ ವೃಷ ವಿಪ್ರುಷ ಅದ್ರ ನೀರಿನ ಹರಿಗಳು ಅದರಿಂದ ಕೂಡಿ ಅಶ್ವ ಸಂಜಾತ ಇತಿ ಸ್ವಚ್ಛಾಂಬು ಪುರುಷಿತ ಸ್ವಚ್ಛವಾದಂತಹ ನೀರಿನಿಂದ ನೀರಿನ ಹರಿಗಳಿಂದ ತುಂಬಿದಂತಹ ಸರೋವರಗಳು ಅದೆಲ್ಲ ಅಂತ ವಾತಾವರಣ ಕಾಣಿಸಿಕೊಳ್ಳಕ್ಕೆ ಶುರುವಾಯಿತು. ಶಾರದ್ಯಾ ನೀರಜೋತ್ಪತ್ಯ ನೀರಾಣಿ ಪ್ರಕೃತಿ ಯಯು ಭ್ರಷ್ಟಾನ ವಿಭಚೇತಾಂಸಿ ಪುನರ್ಯೋಗಿ ನಿಷೇವಯ. ಶಾರದ್ಯ ನೀರಜೋತ್ಪತ್ಯ ನೀರಾಣಿ ಪ್ರಕೃತಿ ಯಯು ನೀರಾಣಿ ಸರೋವರಗಳು ಸಂಸ್ಕೃತದ ನೀರ ಅನ್ನೋದೇ ಕನ್ನಡದಲ್ಲಿ ಏನಾಯ್ತು ನೀರ ಈ ನೀರ ಬೇರೆ ಇದೆ ಸರ್ಕಾರ ಕೊಡೋ ನೀರ ಒಂದಿರುತ್ತಲ್ಲ ಮಧ್ಯ ಮತ್ತೆ ಅದಲ್ಲ ನೀರ ಅಂಬದೇ ಕನ್ನಡದಲ್ಲಿ ನೀರು ಅಂತಾಗಿತ್ತು ನೀರ ಅದಕ್ಕೆ ನೀರ ಮೂಸೇಸರಿ ಏನಾಗುತ್ತದ ಕನ್ನಡ ಆಗಿಬಿಡುತ್ತೆ. ಮೀನ ಸಂಸ್ಕೃತ ಪದ ಕನ್ನಡದಲ್ಲಿ ಮೀನು ಅಷ್ಟೇ. ಫೋನ್ ಅದೇನಾಗತ್ತೆ ಫೋನು ಅವಾಗ ಏನಾಯ್ತು ಕನ್ನಡ ಆಯ್ತು. ರೈಲ್ ಅದೇನ ರೈಲು ತಕ್ಷಣ ಏನಾಯ್ತು ಅದು ಕನ್ನಡ ಆಗಿಬಿಡುತ್ತೆ. ಸೊ ಮೀನ ಅನ್ನೋ ಪದ ನೀರ ಅನ್ನೋ ಪದ ಶುದ್ಧ ಸಂಸ್ಕೃತ ಪದ. ನೀರಾಣಿ ನೀರಿನ ನೀರುಗಳೆಲ್ಲ ಪ್ರಕೃತಿ ಮೇಯು ಒಂಡಾಗಿದ್ದೆಲ್ಲ ನ್ಯಾಚುರಲ್ ಅದು ನೀರು ಸ್ವಭಾವ ನೀರಿಂದ ಎಂಥದ್ದು ಭಾಗವತ ಹೇಳಿ ಮುಂದೆ ಹೇಳ್ತಾರೆ. ಆ 24ರಲ್ಲಿ ಸ್ವಚ್ಛ ಪ್ರಕೃತಿತಃ ನೀರು ಯಾವಾಗಲೂ ಶುದ್ಧವಾಗಿರ್ತದೆ. ಶುದ್ಧವಾಗಿರೋದು ಪ್ರಕೃತಿ. ಈ ಮಳೆಗಾಲದಲ್ಲಿ ಏನಾಗಿತ್ತು ಬಣ್ಣ ಸೇರಿಕೊಂಡ್ಬಿಟ್ಟು ಪ್ರಕೃತಿ ಕಾಣ್ತಿರಲಿಲ್ಲ. ಈಗ ನ್ಯಾಚುರಲ್ ಬಂತು. ನ್ಯಾಚುರಲ್ ಆಗಿ ಏನಾಗಿದೆ ಅದೀಗ ಶುದ್ಧವಾಗಿದೆ. ನೀರಿನ ಸ್ವಭಾವ ವ್ಯಕ್ತವಾಯಿತು. ನೀರಾಣಿ ಪ್ರಕೃತಿ ನೀರು ಶುದ್ಧವಾದ ಅಲ್ಲ ಶುದ್ಧವಾದ ನೀರು ನಿಶ್ಚಿತವಾಗಿ ಕಾಣಿಸೋದು ಅಷ್ಟೇ. ಈಗ ಕೆಟ್ಟೋಗಿದ್ದು ಸರಿ ಹೋದು ಅಷ್ಟೇ ಹೊರತು ಹೊಸ್ತಾಗಿ ಸರಿ ಹೋಗಲಿಲ್ಲ. ಸರಿಯಾಗಿರೋ ನೀರುಗಳಿಗೆ ಉಪಾಧಿಕವಾಗಿ ಒಂಡು ಸೇರಿದ್ದು ಹೊರಟೋಯ್ತು. ನೀರಜೋತ್ಪತ್ಯ ಶಾರದ್ಯ ಅವಾಗ ಏನಾಯ್ತು ಕಮಲ ಎಲ್ಲ ಬೆಳೆಯಲಿಕ್ಕೆ ಶುರುವಾದ. ನೀರಜ ಜಲಜ ಕಮಲಗಳು ಬೆಳೆದು ಬಿಟ್ಟು ಶಾರದ್ಯ ಶಾರದ ಶರತ್ ಕಾಲದವು ಶಾರದೆ ಎಂದು ಬರುತ್ತಲ್ಲ ಶಾರದ ಶಾರದ ಶಾರದೆ ಎಂದು ಜ್ಯೋತ್ಸ್ನ ಭದ್ರಸ್ಮಿತ ಸ್ತ್ರೀ ಬರುತ್ತಲ್ಲ ಶಾರದೆ ಎಂದು ಅಂದ್ರೆ ಶರತ್ ಕಾಲದ ಚಂದ್ರ ಶಾರದೆ ಎಂದು ಶರತ್ ಶಾರದ ಶಾರದ ಅಂತ ಚತುರ್ಬಲಕ್ಕೆ ಅದೊಂದು ಕಾರಣ. ಸರಸ್ವತಿ ದೇವಿ ಹೇಗಿರ್ತಾರೆ ಅಂದರೆ ಶರತ್ಕಾಲ ಚಂದ್ರ ಇದ್ದ ಹಾಗೆ ಯಾ ಶುಭ್ರ ವಸ್ತ್ರಾನ್ವಿತ ಕೇಳ್ತೇವಲ್ಲ ಎಲ್ಲ ಬಿಳಿ 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 ಬಿಳಿ. ಶಾರದ್ಯ ನೀರಜೋತ್ಪತ್ಯ ಶರತ್ಕಾಲದ ನೀರಜ ಕಮಲಗಳ ಉತ್ಪತ್ತಿಯಿಂದಾಗಿ ಸರೋವರ ನೀರುಗಳೆಲ್ಲ ಪ್ರಕೃತಿ ಮೇವು ತಮ್ಮ ಸ್ವಾಭಾವಿಕವಾದ ಶುದ್ಧತೆಯನ್ನು ಹೊಂದಿದವು. ಭ್ರಷ್ಟಾನಾವಿವ ಚೇತಾಂಸಿ ಪುನರ್ಯೋಗ ನಿಷೇವಯ ದೃಷ್ಟಾಂತ ಕೊಟ್ಟರು. ಭ್ರಷ್ಟವಾದ ಜನಗಳ ಮನಸ್ಸುಗಳೆಲ್ಲ ಪುನಃ ಯೋಗ ನಿಷೇವಯ ಯೋಗಾಭ್ಯಾಸ ಮಾಡಿದ್ರೆ ಮತ್ತೆ ಸರಿ ಹೋಗುತ್ತಲ್ಲ ಹಾಗೆ ಅಂತ ಹೇಳಿದರು. ಕೆಟ್ಟ ಮನಸ್ಸುಗಳು ಏನಾಗುತ್ತೆ ಯೋಗಾಭ್ಯಾಸ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಸೊ ಆ ರೀತಿ ಆಯಿತು ಅಂತ ಹೇಳಿ ಶರತ್ಕಾಲ ಬರ್ತಿರ್ಲಿಕ್ಕೇನೆ ನೀರು ಶುದ್ಧವಾದಂದ್ರೂ ಒಂದೇ ಕೆಟ್ಟ ಮನಸ್ಸುಗಳೆಲ್ಲ ಯೋಗಾಭ್ಯಾಸ ಮಾಡಿದರೆ ಯೋಗಿಗಳ ಸಹವಾಸ ಮಾಡಿದ್ರೆ ಏನಾಗುತ್ತವೆಲ್ಲ ಶುದ್ಧ ಆಗಿಬಿಡುತ್ತೆ ಅಂತೇಳಿ. ಇದು ಒಂದು ದೃಷ್ಟಾಂತ. ಇದ್ರದ್ದು ಹೇಗಾಯಿತು ಅಂಬೋದಕ್ಕೆ ನಿದರ್ಶನ. ಅದಕ್ಕೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಫ್ರೆಶ್ ಆಗಿರುತ್ತಾರೆ ಮನಸ್ಸು ಅಂತ ಹೇಳೋದಕ್ಕೋಸ್ಕರ. ಸಜ್ಜನ ಸಹವಾಸ ಅವೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ಮನಸ್ಸಿಗೆ ಇದ್ದ ಕೊಳೆಯೆಲ್ಲ ಹೋಗಿಬಿಟ್ಟು ನೈರ್ಮಲ್ಯ ಬರುತ್ತೆ. ಭ್ರಷ್ಟಾನಾಂ ಇವ ಚೇತಾಂಸಿ ಪುನರ್ಯೋಗ ನಿಷೇವಯ ಪುನಃ ಯೋಗ ನಿಷೇವಯ ವ್ಯಭ್ರಾಹ ವಿಗತ ಮೇಘ ಸ್ವಚ್ಛಂ ಅಂಬು ಸ್ವಚ್ಛಾಂಬು ಸ್ವಚ್ಛಾಂಬುನಃ ಪುರುಷೋ ವಿಪ್ರದಾಯಿತಲ್ಲ ಶಾರದ್ಯ ಶರತ್ ಸಂಬಂಧಿನ್ಯ ನೀರಜಾನಾಂ ಪದ್ಮಾದೀನಾಂ ಉತ್ಪತ್ತಿಯ ಪ್ರಕೃತಿಯಂ ಸ್ವಚ್ಛತ. ಈ ಮಳೆಗಾಲದಲ್ಲಿ ಮಳೆಗಾಲ ಹೊಡೆತ ಮಣ್ಣು ಇದೆಲ್ಲ ಸೇರಿಬಿಟ್ಟು ಕಮಲಗಳು ಚೆನ್ನಾಗಿ ಅರಳೋದಿಲ್ಲ. ಶರತ್ಕಾಲ ಬಂದಾಗ ಫಸ್ಟ್ ಕ್ಲಾಸ್ ಆಗಿ ಅರಳಿಬಿಡುತ್ತೆ. ಪ್ರಕೃತಿಯಂ ಸ್ವಚ್ಛತ ಭ್ರಷ್ಟಾನಂ ಯೋಗ ಭ್ರಷ್ಟಾನಂ ಪುನರ್ಯೋಗ ನಿಷೇವಯ ಯೋಗಾಭ್ಯಾಸೇನ ಸ್ವಾರಸ್ಯವನ್ನು ಹೇಳಿದರು. ಭ್ರಷ್ಟರ ಮನಸ್ಸು ಸರಿ ಹೋಗ ಅಂತ ಹೇಳಿಬಿಟ್ರು. ಭ್ರಷ್ಟರು ಅಂದ್ರೆ ಯಾರು ದುರ್ಯೋಧನಾದಿ ಭ್ರಷ್ಟರಲ್ಲ ಮತ್ತೆ ಎಂಥ ಭ್ರಷ್ಟರು ಯೋಗ ಭ್ರಷ್ಟರು. ಯೋಗ ಭ್ರಷ್ಟರ ವಿಷಯ ಬಂದಿದೆ ಭಗವದ್ಗೀತೆ 6ನೇ ಅಧ್ಯಾಯ ಗೊತ್ತಾಯ್ತಾ? ಅರ್ಜುನ ಕೇಳ್ತಾನೆ ಈ ರೀತಿ ಮಾಡಿದಾಗ ಯೋಗ ಭ್ರಷ್ಟರಾದವನು ಏನಾಗ್ತಾನೆ, ಯೋಗ ಕಾಂಗತಿಂ ಕೃಷ್ಣ ಗಚ್ಚತಿ ಅಂತ ಕೇಳಿರ್ತಾನೆ. ಅದೇನು ಉತ್ತರ ಕೊಟ್ಟರು ಮುಂದೆ, ಶುಚಿನಾಂ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋಭಿ ಜಾಯನೆ. ಸೊ ಭ್ರಷ್ಟ ಶಬ್ದಕ್ಕೆ ಅಯೋಗ್ಯರು ತಾಮಸರು ಅಂತ ಅರ್ಥ ಮಾಡ್ಕೋಬಾರದು. ಯೋಗ ಭ್ರಷ್ಟರಾದವರಿಗೆ ಪುನಃ ಯೋಗ ಶುರು ಮಾಡಿದ ಏನಾಗುತ್ತೆ, ಭ್ರಷ್ಟತೆ. ವಿಶ್ವಾಮಿತ್ರರು ಏನ್ ಮಾಡಿದ್ರು, ಪಾಪ ಬ್ರಾಹ್ಮಣ ಬೇಕು ಅಂತ ಹೇಳಿದ್ರು, ತಪಸ್ ಮಾಡಿದ್ರು, 10,000 ವರ್ಷ ಮಾಡಿದ್ರು. ರಂಭೆಯನ್ನು ನೋಡಿದ್ರು, ಮೇರಕ್ಕೆ ನೋಡಿದ್ರು, ಶಕುಂತಲೆ ಬಿಟ್ಟುಬಿಟ್ರು, ತಪಸ್ಸು ಹೋಗ್ಬಿಟ್ರು. ತಪಸ್ಸಿದ್ದಿ ಬ್ರಾಹ್ಮಣ್ಯ ಬರೋದ್ರ ಬದಲು ಶಕುಂತಲೆ ಬಿಟ್ಟುಬಿಟ್ರು ಅಷ್ಟೇ. ಮತ್ತೆ 10,000 ವರ್ಷ ಮಾಡಿದ್ರು, ರಂಭೆ ಬಂದು ಶಾಪ ಕೊಟ್ಟರು, ಮತ್ತೆ ಹೋಗ್ಬಿಡ್ತು. ಶಾಪಕ್ಕೆ ಅದು ವಿನಿಯೋಗ ಆಯ್ತಿದ್ರೆ ಖರ್ಚಾಗೋಯ್ತು. ಗೊತ್ತಾಯ್ತಾ? ಯಾಕೆ ಅದೆಲ್ಲ ಆಯ್ತಾ ರೀತಿ, ಯಾಕಾಯ್ತಾ ರೀತಿ, ಮನಸ್ಸನ್ನು ಕೆಡಿಸ್ಕೊಂಡಿದ್ದೆ ಕೆಟ್ಟೋಯ್ತು. ಅದು ಯೋಗ ಭ್ರಷ್ಟರಾದರು. ಕೊನೆಗೆ ಏನು ಮಾಡಿದರು, ಎಲ್ಲ ಓವರ್ಕಮ್ ಮಾಡಿದ್ರು. ಕೊನೆಗೆ ಬ್ರಾಹ್ಮಣ್ಯ ಬಂತವ್ರು, ಹೊಸ ದೇವ ಬ್ರಹ್ಮದೇವರೇ ಬಂದು ಒಪ್ತಾರೆ. ಆಗ ವಶಿಷ್ಠರು ಒಪ್ಪಬೇಕು ಅಂತ ಹೇಳ್ತಾರೆ, ಒಪ್ಪಿಸ್ತಾರೆ. ಯಾವ ಸ್ಟೇಜ್ ಇದು, ಮೊದಲು ಯೋಗ ಭ್ರಷ್ಟರಾಗ್ತಾ ಇದ್ರು. ಯೋಗ ಭ್ರಷ್ಟರಾಗೋದು ಯಾವಾಗ ಗೆದ್ದು ಬಿಟ್ರು ಅವಾಗ ಏನಾಯ್ತು ಅವರಿಗೆ, ಸಿದ್ಧಿ ಬಂತು. ಅದನ್ನ ಹೇಳಿದ್ರೆ ಭ್ರಷ್ಟಾನಾಮಿವ ಚೇತಾಂಸಿ ಪುನರ್ ಯೋಗ ನಿಷೇವಯ. ಸುಮ್ಮನೆ ಅಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಅಯೋಗ್ಯರ ಮನಸ್ಸು ಕೂಡ ಯೋಗ ಸಿದ್ಧಿಯಿಂದ ಒಳ್ಳೇದಾಗುತ್ತೆ ಅಂತ ತಿಳ್ಕೊತಾರೆ, ಆಗ ಅವರಿಗೆಲ್ಲ ಆಗೋದಿಲ್ಲ. ವ್ಯೋಮ್ನಃ ಅಬ್ಧಂ ಅಭ್ರ ಶಾಬಲ್ಯಂ ಭುವ ಪಂಕಮಪಾಂ ಮಲಂ ಶರಜ್ಜಹಾರ ಆಶ್ರಮೇಣಾಂ ಕೃಷ್ಣ ಭಕ್ತಿರ್ ಯಥಾ ಶುಭಂ. ಮತ್ತೆ ದೃಷ್ಟಾಂತ ಕಠಿಣ ಮಾಡ್ತಾ ಹೋಗ್ತಾರೆ. ವ್ಯೋಮ್ನಃ ಅಬ್ಧಂ ಅಭ್ರ ಶಾಬಲ್ಯಂ ಭುವ ಪಂಕಂ ಅಪಾಂ ಮಲಂ ಶರತ್ ಜಹಾರ ಆಶ್ರಮೇಣಾಂ ಕೃಷ್ಣ ಭಕ್ತಿ ಯಥಾ ಅಶುಭಂ. ಆಶ್ರಮೇಣಾಂ ಬ್ರಹ್ಮಚರ್ಯಾದಿ ಆಶ್ರಮ ಚತುಷ್ಟಯಾನ ಚತುಷ್ಟಯ ಅನುಷ್ಠಾನಿಷ್ಠಾನಾಂ ಕೃಷ್ಣ ಭಕ್ತಿ. ಆಶ್ರಮೇಣಾಂ ಅಂತ ಹೇಳಿದರೆ 4 ಆಶ್ರಮಗಳು, ಅಲ್ಲಿರ್ತಕ್ಕಂಥವರಿಗೆ ಕೃಷ್ಣ ಭಕ್ತಿ ಅನ್ನೋದು. ಯಥಾ ಅಶುಭಂ ಪಾತಕಂ ಹರತಿ, ಕೃಷ್ಣಲ್ಲೇ ಮಾಡ್ತಕ್ಕಂಥ ಭಕ್ತಿ 4 ಆಶ್ರಮದ ಜನಗಳಿಗೆ ಹೇಗೆ ಅವರ ಪಾಪವನ್ನು ಕೆಡಕನ್ನು ಪರಿಹಾರ ಮಾಡುತ್ತೋ ಆ ರೀತಿಯಲ್ಲಿ ಶರದ್ ಋತು ಏನು ಮಾಡಿತು ಅಂದರೆ ಜಹಾರ ಪರಿಹಾರ ಮಾಡಿತು. ವ್ಯೋಮ್ನಃ ಅಬ್ಧಂ ಅಭ್ರ ಶಾಬಲ್ಯಂ ಭುವ ಪಂಕಂ ಅಪಾಂ ಮಲಂ, ಎಷ್ಟು ಎಫೆಕ್ಟ್ ಆಯಿತು ಹೇಳ್ತಾರೆ. ಯಾವ್ಯಾವ್ದಕ್ಕೆ ಏನೇನಾಯಿತು ಅಂದರೆ, ಆಕಾಶ ಇದೆ ಈಗ, ಆಕಾಶ ಯಾಕೆ ಮೋಡಗಳು ತುಂಬಿ ಹೋಗಿಬಿಟ್ಟು ಆಕಾಶನೇ ಕಾಣ್ತಿರ್ಲಿಲ್ಲ, ನೀಲಿ ಬಣ್ಣನೇ ಕಾಣ್ತಿರ್ಲಿಲ್ಲ, ಕೆಲ ಕಪ್ಪು ಬಣ್ಣ ಏನೇನೋ ಕಾಣಿಸ್ತಾ ಇತ್ತು, ಅದೋಯ್ತು ಈಗ. ಮೊದಲೇದಾಗಿ ವರ್ಷಾಕಾಲ ದದಾತೀತಿ ಅಬ್ಧಂ ಅರ್ಥಿಭ್ಯೂ ಅಪಹ ದದಾತೀತಿ ತತ್ ತಥಾಭೂತ ಮೇಘಶಂಕಂ ಜಹಾರ. ಆಕಾಶದಲ್ಲಿ ಮೇಘಗಳೆಲ್ಲ ಹೋಗಿದ್ದು ನಿರಭ್ರವಾದ ಆಕಾಶ ಅಂತ ಕರೀತಾರೆ. ನಿರಭ್ರವಾದ ಆಕಾಶ ಅಂದ್ರೇನು, ಮೋಡ ಗಿಡ ಏನೇ ಇಲ್ಲದೆ ಇರತಕ್ಕಂಥ ಸ್ವಚ್ಛವಾದ ಆಕಾಶ ಆಯಿತು. ಆಮೇಲೆ ಅಭ್ರ ಶಾಬಲ್ಯಂ ಭುವ, ಮತ್ತಿನ್ನೇನಿತ್ತು ಆಕಾಶದೊಳಗೆ ಅಂದರೆ ಅಭ್ರಗಳ ಶಾಬಲ್ಯ, ಶಬಲ ಶಾಬಲ್ಯ. ಶಾಬಲ್ಯ ಅಂದರೆ ಅನೇಕ ಬಣ್ಣದ ಮೋಡಗಳು ಸೇರುವಿಕೆ, ಅದೆಲ್ಲ ಹೊರಟೋಯ್ತು. ವರ್ಷಾಕಾಲ ಸ್ಥಿತ ತಥಾಭೂತ ಮೇಘ ಸಂಗಮ ಜಹಾರ. ಇನ್ನೊಂದು ಭಾಗ ಇದೆ, ಭುವ ಪಂಕಂ, ಭೂಮಿಯೆಲ್ಲ ಕೆಸರು ಕೆಸರು ಆಗ್ತಾ ಇತ್ತು. ಮಳೆ ನಿಂತು ಶರದ ಋತು ಬಂದಾಗ ಏನಾಗ್ಬಿಡುತ್ತೆ, ಕೆಸರು ಯಾವ ಕೆಸರು ಇರೋದಿಲ್ಲ. ಭುವ ಪಂಕಂ ಜಹಾರ ಅಪಾಂ ಮಲಂ, ನೀರಲ್ಲಿ ಏನಿತ್ತು ಒಂಡು ಸೇರಿಕೊಂಡಿತ್ತು ಅದು ಪರಿಹಾರ ಆಗೋಯ್ತು. ಆಕಾಶ ಶುದ್ಧವಾಯಿತು, ನೀರು ಶುದ್ಧ ಆಯಿತು, ಭೂಮಿ ಶುದ್ಧ ಆಯಿತು. ಯಾವುದರಿಂದ, ಶರದ ಋತು ಬಂದಿದ್ದರಿಂದ. ಹೇಗೆ ಅಂದರೆ, ಕೃಷ್ಣ ಭಕ್ತಿಯಿಂದ ಆಶ್ರಮ ಅನುಷ್ಠಾನ ಆಶ್ರಮ ಧರ್ಮ ಅನುಷ್ಠಾನ ಮಾಡತಕ್ಕಂಥವರ ಪಾಪ ಹೇಗೆ ಪರಿಹಾರ ಆಗುತ್ತೋ ಆ ರೀತಿಯಾಯಿತು. ಒಂದು ಶರದ ಋತು ಒಳ್ಳೆ ಒಂದು ಕಡೆ ಆದರೆ, ಕೃಷ್ಣ ಭಕ್ತಿಯ ಮಹಿಮೆ ಇನ್ನೊಂದು ಕಡೆ. ಕೃಷ್ಣ ಭಕ್ತಿಯಿಂದಾಗಿ ಎಲ್ಲ ಆಶ್ರಮಗಳಿಗೂ ಪಾಪ ಪರಿಹಾರ ಆಗಿ ಶುದ್ಧರಾಗ್ತಾರೆ ಅಂತ. ಈ ರೀತಿ ಎರಡನ್ನು ಸೇರಿಸಿ ಹೇಳೋದಿದೆಯಲ್ಲ, ವಿಶೇಷವಾದ ಅಂಶ. ಈ ಅಧ್ಯಾಯ ಪೂರ್ತಿ ಹೆಚ್ಚಾಗದೇ ರೀತಿ ಇರೋದು. ಅಶುಭ ಅಂದರೆ ಕೆಡುಕು, ಕೆಡುಕು ಅಶುಭ ಪಾಪ ಕೆಡುಕೆ, ಪಾಪ ಕೆಡುಕು ಅನಿಷ್ಟ ಕೆಡುಕು ಅವೆಲ್ಲ ಪರಿಹಾರ ಆಗಿಬಿಡೋದು. ಆಶ್ರಮ ಧರ್ಮ ಮಾಡ್ಕೊಂಡಿರ್ಬೇಕು, ಆಶ್ರಮದಲ್ಲಿದ್ದರೆ ಸಾಲದು, ಆಶ್ರಮ ಧರ್ಮ ಅನುಷ್ಠಾನ ಮಾಡಬೇಕು. ಅದಕ್ಕೆ ಕೆಲಸಕ್ಕೆ ಸೇರಿಬಿಟ್ರೆ ಸಾಲದು, ಕೆಲಸ ಮಾಡಬೇಕಲ್ಲ, ಕೆಲಸ ಇರಲಿಲ್ಲ ಮನೆಯಲ್ಲಿ ಕೂತ್ಕೊಂಡು ಸಂಬಳ ಕೊಡ್ತಾರಾ? ಕೇಳಿದ್ರೆ ಮಾಡಿದ್ರೆ ಆಶ್ರಮ ಆಶ್ರಮಗಳು ಅಂದರೆ ಆಶ್ರಮ ಧರ್ಮ ಅನುಷ್ಠಾನ ಮಾಡುತ್ತಾ ಆಶ್ರಮದಲ್ಲಿರೋರು ಅಂತ. ಅವರಿಗೆ ಕೃಷ್ಣ ಭಕ್ತಿ ಹೇಗೆ ಪಾಪ ಪರಿಹಾರ ಮಾಡುತ್ತೋ ಹಾಗೆ ಶರದ್ ಋತು ಆ ರೀತಿ ಮಾಡಿತು. ಸರ್ವಸ್ವಂ ಜಲದಾಹಿತ್ವ ವಿರೇಜು ಶುಭ್ರ ವರ್ಚಸಃ ಯಥಾ ತ್ಯಕ್ತೈ ಶರಾ ಶಾಂತಾ ಮುನಯೋ ಮುಕ್ತ ಕಲ್ವಶಃ. ಸರ್ವಸ್ವಂ ಜಲದಾಹಿತ್ವ ವಿರೇಜು ಶುಭ್ರ ವರ್ಚಸಃ ಸರ್ವಂ ಸ್ವಂ ಧನರೂಪಂ ಜಲಂ ಶುಭ್ರವರ್ಚಸಃ ಧವಲವರ್ಣಾಃ ತ್ಯಕ್ತಃ ಕಲತ್ರ ಪುತ್ರ ವಿತ್ತೈಷಣ ಏಸ್ತೇ ತಥಾ. ಸರ್ವಸ್ವಂ ಜಲದಾಹಿತ್ವ, ಜಲದ ಮೇಘಗಳು ಏನೂ ಇಲ್ಲ ಈಗ, ಕೊಡ್ಲಿಕ್ಕೆ ನೀರಿಲ್ಲ ಈಗ, ಖಾಲಿಯಾಗ್ಬಿಟ್ಟು ಏನು ಮಾಡ್ತಾ ಈಗ ಖಾಲಿ ಆದಮೇಲೆ ವಿರೇಜು ಶುಭ್ರವರ್ಚಸಃ ಶುಭ್ರ ಹೊಡಿತಾ ಇದೆ, ಕಪ್ಪು ಮೋಡ ಬರೋದಿಲ್ಲ ಆಗ. ಅಕಸ್ಮಾತ್ ಒಂದು ಮೋಡ ಕಂಡ್ರೆ ಹೇಗಿರುತ್ತವೋ, ಬಿಡಿ ಮೋಡ ಕಾಣೋದು. ಬಿಡಿ ಮೋಡದಲ್ಲಿ ಏನಿರೋದಿಲ್ಲ, ನೀರೇನು ಮೋಡದ ಸರ್ವಸ್ವ. ಸೊ ಸರ್ವಸ್ವಂ ಹಿತ್ವ ಜಲದಾಹ ವಿರೇಜುಹು ಶುಭ್ರವರ್ಚಸಃ, ಬಿಳಿ ಬಣ್ಣದಿಂದ ಕಾಣ್ತಾ ಇದ್ದು. ಅದೊಂದು ಶೋಭೆ. ಮತ್ತೆ ಆಕಾಶದಲ್ಲಿ ಬಿಳಿ ಮೇಘ ಕಾಣೋದು ಹ್ಯಾಕ್ ಕಾಣುತ್ತೆ, ಮಧ್ಯೆ 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 ನೀಲಿ ಆಕಾಶ ಬಿಳಿ ಬಣ್ಣದ ಮೇಘ ಹೋಗ್ತಿದ್ರೆ ಹೊಸ ಒಂದು ಶೋಭೆ ಬರಕ್ಕೆ ಶುರುವಾಯಿತು. ಯಥಾ ತಕ್ತೈಷಣಾಹ ಶಾಂತಾಹ ಮುನಯೋ ಮುಕ್ತ ಕಲ್ಮಷಾಹ. ಈ ತಕ್ತ ಈಶಾನಾಹ ಮೂರು ಆಶೆಗಳನ್ನು ಬಿಟ್ಟಂತ ಮುನಿಗಳು ಹೇಗೆ ಮುಕ್ತ ಕಲ್ಮಷಾಹ ಪಾಪನ ಕಳ್ಕೊಂಡು ಶುದ್ಧರಾಗಿ ಹೊಡಿಬೇಕೋ ಆ ರೀತಿ ಇದ್ರು ಅಂತ ಹೇಳ್ತಾರೆ. ಯಾವುದು ಮೂರೈಷಣಗಳು ಅಂದ್ರೆ ಕಲತ್ರೈಷಣ, ಪುತ್ರೈಷಣ, ವಿತ್ತೈಷಣ. ಹೆಂಡತಿ ಬಗ್ಗೆ ಆಸೆ, ಮಕ್ಕಳ ಬಗ್ಗೆ ಆಸೆ, ಸಂಪತ್ತಿನ ಬಗ್ಗೆ ಆಸೆ. ಮೂರಿರೋವರೆಗೂ ಮನುಷ್ಯನಿಗೇನು? ಮೂರು ಮೂರು ತಾಪಗಳು, ಮೂರು ತಾಪ ತಪ್ಪಿದ್ದಲ್ಲ. ಆ ಮೂರು ಬಿಟ್ಬಿಟ್ಟು ಏನಾಗುತ್ತಾಗ ಮುಕ್ತ ಕಲ್ಮಷಾಹ ಮನಸ್ಸುದ್ಧವಾದ ಮನಸ್ಸಿನಿಂದ ಮುನಿಗಳು ಹೇಗೆ ಹೊಳಿಬೇಕೋ ಹಾಗೆ ಹೊಳಿತಾ ಇದ್ದಾರೆ. ಇದು ಏನು ಸಂದೇಶ ಕೊಟ್ಟಾಗಾಯ್ತು? ಸುಖವಾಗಿರಬೇಕು ಅಂತಿದ್ರೆ ಈಶಾನ್ಯ ಹತ್ರ ಗೆದ್ದು ಬಿಡಬೇಕು ಅಂತ. ಬೇರೆ ರೀತಿಯಲ್ಲಿ ಗೆಲ್ಲ ವಸ್ತುಗಳನ್ನು ಪಡೆದು ಸುಖ ಪಡಲಿಕ್ಕೆ ಸಾಧ್ಯ ಇಲ್ಲ. ಈಶಾನ್ಯ ಹತ್ರ ಗೆದ್ದು ಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಮನಸ್ಸು ಶಾಂತವಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ನಿರ್ಗಿರಯೋ ಮುಹುಚುಸ್ತೋ ಎಂ ಕ್ವಚಿನ್ನ ಮುಹುಚು ಶಿವಂ ಯಥಾ ಜ್ಞಾನಾಮೃತಂ ಕಾಲೇ ಜ್ಞಾನಿನೋ ದದತೆ ನವಾ. ಗಿರಯೋ ಮುಮುಚುಹು ತೋಯಂ ಕ್ವಚಿತ್ ನಾ ಮುಮುಚುಹು ಶಿವಂ ಯಥಾ ಜ್ಞಾನಾಮೃತಂ ಕಾಲೇ ಜ್ಞಾನಿನೋ ದದತೆ ನವಾ. ಕ್ವಚಿತ್ ಸರಿಪ್ರದೇಶು ತೋಯಂ ಮುಮುಚುಹು ಕ್ವಚಿತ್ ಉನ್ನತ ಪ್ರದೇಶು ಶಿವಂ ನಿರ್ಮಲಜಂ ನಾ ಮುಮುಚುಹು. ಅಲ್ಲೇನಾಗಿದೆ? ಗಿರಯ ಬೆಟ್ಟಗಳಿಂದ ನೀರು ಹರಿದು ಬರ್ತಾ ಇದೆ. ತೋಯಂ ನೀರು ಹರಿದು ಬರ್ತಾ ಇದೆ, ಬೆಟ್ಟಗಳು ನೀರು ಸುರಿಸ್ತಾ ಇವೆ. ಕ್ವಚಿತ್ ಮುಮುಚುಹು ಕ್ವಚಿತ್ ನಾ ಮುಮುಚುಹು ಶಿವಂ ತೋಯಂ ಕ್ವಚಿನ್ ಮುಮುಚುಹು ಶಿವಂ ಸ್ತೋಯಂ ಕ್ವಚಿನ್ ನಾ ಮುಮುಚುಹು. ಒಳ್ಳೆ ನೀರು ಕೆರೆ ಕಡೆ ಹರಿಯಿತು, ಕೆರೆ ಕಡೆ ಹರಿಲಿಲ್ಲ. ಬೆಟ್ಟಗಳಿಂದ ನೀರು ಹರಿದು ಬರ್ತಲ್ಲ, ಯಾವುದೇ ನದಿ ನೀವು ಉಪಗಮ ಸ್ಥಾನ ಎಲ್ಲಿ ಹುಡುಕ್ತೀವಿ? ಸಾಮಾನ್ಯ ಬೆಟ್ಟದಲ್ಲಿ ಹುಡುಕ್ಬೇಕು. ಶರತ್ಕಾಲದ ಒಳ್ಳೆ ನೀರು, ಒಳ್ಳೆ ನೀರು ಹರಿದು ಬರ್ತಾ ಇದೆ. ಒಳ್ಳೆ ನೀರು ಕೆರೆ ಹರಿದು ಬರ್ತಾ ಇದ್ರೆ ನೀರೇ ಬರ್ತಾ ಇಲ್ಲ. ಅದೇನದು ಯಾಕೆ ಅಂತ ಕೇಳಿದ್ರೆ, ತಗ್ಗು ಪ್ರದೇಶದಲ್ಲಿ ಉನ್ನತ ಪ್ರದೇಶಗಳಲ್ಲಿ ನೀರು ಹರಿಯೋದಿಲ್ಲ, ತಗ್ಗಿನ ಪ್ರದೇಶದಲ್ಲಿ ನೀರು ಹರಿಯುತ್ತೆ. ಅದೇ ರೀತಿನೇ ಯಥಾ ಜ್ಞಾನಾಮೃತಂ ಕಾಲೇ ಜ್ಞಾನಿನೋ ದದತೇನವ. ಒಳ್ಳೆ ಜ್ಞಾನಿಗಳು ಅದು ಎಲ್ಲರಿಗೂ ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವು ಕಾಲದಲ್ಲಿ ಹೇಳ್ತಾರೆ, ಕೆಲವು ಕಾಲದಲ್ಲಿ ಹೇಳೋದಿಲ್ಲ. ಕೆಲವು ಕಾಲ ಅಂದ್ರೆ ಏನು? ಶ್ರೋತ್ರಾನುಕೂಲ ಇದ್ದ ಕಾಲದಲ್ಲಿ ಹೇಳ್ತಾರೆ, ಶ್ರೋತ್ರಾನುಕೂಲ ಇಲ್ಲ ಹೋದಾಗ ಹೇಳೋದಿಲ್ಲ. ಅದು ಜ್ಞಾನಿಗಳು ಅಂದ ತಕ್ಷಣ ಹೇಳಬೇಕು ಅಂತ ನಿಯಮ ಇಲ್ಲ, ಹೇಳಬಾರದ ನಿಯಮನೂ ಇಲ್ಲ. ಯಾವಾಗ ಹೇಳ್ಬೇಕವರು? ಕಾಲೆ ಶ್ರೋತ್ರಾನುಕೂಲ ಇದ್ದ ಕಾಲದಲ್ಲಿ ಹೇಳಲೇಬೇಕು. ಅದು ಇಲ್ಲವಾದ್ರೂ ದೊಡ್ಡ ದೋಷ. ಆಚಾರ ಹೇಳ್ತಾರೆ, ವ್ಯಾಖ್ಯಾ ಏಕಸ್ಯ ಶತೋತ್ತರ. ಒಬ್ಬೇ ಒಬ್ಬನಿಗೆ ಪಾಠ ಹೇಳಿದ್ರು ಕೂಡ ದೇವ್ರ ಪೂಜೆಗಿಂತ ನೂರಷ್ಟು ಪುಣ್ಯ ಬರುತ್ತೆ. ದೇವ್ರ ಪೂಜೆ ಮಾಡೋದು ಭಾರಿ ಪುಣ್ಯ ಅಂತ ಗೊತ್ತಿದೆ. ಯಜ್ಞಾನಾಂ ತಪಸಾಂಚವ ಶುಭಾರಾಂಚವ ಕರ್ಮಣಾಂ ತದ್ವಿಶಿಷ್ಟ ಫಲಂ ಋಣಾಂ ಸದೈವ ಆರಾಧನಂ ಹರೇಹೆ. ಪ್ರತಿನಿತ್ಯ ದೇವ್ರ ಪೂಜೆ ಮಾಡೋದು ಎಷ್ಟು ಪುಣ್ಯ ಅಂದರೆ, ಎಲ್ಲ ಪುಣ್ಯ ಕಾರ್ಯಗಳು ಒಟ್ಟು ಫಲ ಅಂದರೆ ದೇವ್ರ ಪೂಜೆ ಮಾಡೋದು. ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದು ಅಂದರೆ ವ್ಯಾಖ್ಯಾ ಏಕಸ್ಯ ಶತೋತ್ತರ. ಒಬ್ಬನಿಗೆ ಪಾಠ ಹೇಳಿದರೆ ಅದು ನೂರು ದೇವ್ರ ಪೂಜೆ ಮಾಡಿದ ಪುಣ್ಯ ಬರುತ್ತಂತೆ, ಅಷ್ಟು ಪುಣ್ಯ ಇದೆ. ಸೊ ದೇವ್ರ ಪೂಜೆ ಬಿಟ್ಟು ಪಾಠ ಮಾಡಕ್ಕೆ ಹೇಳಲಿಲ್ಲ. ಮತ್ತೆ ಏನು ಹೇಳ್ತಾರೆ? ದೇವ್ರ ಪೂಜೆ ಮಾಡ್ತಾನೆ ಪಾಠ ಹೇಳಬೇಕು, ಅಥವಾ ದೇವ್ರ ಪೂಜೆ ಸಂಕೋಚ ಮಾಡಿ ಪಾಠ ಹೇಳಬೇಕು. ದೇವ್ರ ಪೂಜೆ ಕಾಲಕ್ಕೆ ಯಾರಾದ್ರು ಪಾಠಕ್ಕೆ ಬಂದರೆ ದೊಡ್ಡ ಪ್ರಶ್ನೆ ಕೇಳಿದರೆ, ಬಹಳ ಮುಖ್ಯವಾದ ಪ್ರಶ್ನೆ ಆದರೆ ದೇವ್ರ ಪೂಜೆ ಮಾಡ್ತಾನೆ ಉತ್ತರ ಕೊಡಬೇಕೇ ಹೊರತು ಆಮೇಲೆ ಅಂತ ಹೇಳಬಾರ್ದಂತೆ. ಅದಕ್ಕೆ ಯಜ್ಞ ಮಾಡ್ತಾ ಇದ್ರಲ್ಲ ಅವರೆಲ್ಲ, ನೀವೇ ನಿವಿರಾಜ ಯಜ್ಞ ಮಾಡ್ತಾ ಇದ್ದ, ಜಾಯಂತೇಯರು ಬಂದರು ಮತ್ತೆ ಪ್ರಶ್ನೆಗೆ ಶುರು ಮಾಡ್ದ. ಆಮೇಲೆ ಹೇಳ್ತೀವಿ ಅಂದ್ರೆ ಆಮೇಲೆ ಇಲ್ಲಿ ಈಗಲೇ ಹೇಳಬೇಕು. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ನೇ ವೈಕುಂಠ ಪ್ರಿಯದರ್ಶನಂ ಅಂತ ಹೇಳಿ ಆಗಲೇ ಆಗಬೇಕು ಅಂತ ಹೇಳಿ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಕೂಡ ಕಾಲೇ ಜ್ಞಾನಾಮೃತಂ ದದತೆ, ಆಮೇಲೆ ಕಾಲೇ ಜ್ಞಾನ ದದತೆ. ಭರತರಾಜ ಇದ್ದಾರೆ, ಹೊಡಿಲಕ್ಕೆ ಹೋದ, ತಲೆ ಕತ್ತರಿಸಲಿಕ್ಕೆ ಹೋದ ಶೂದ್ರರಾಜ, ಬಾಯಿ ಬಿಡಲಿಲ್ಲ ಪುಣ್ಯಾತ್ಮ. ಯಾಕೆ? ಏನು ಮಾಡಿದ್ರು ಬಾಯಿ ತೆಗಿಲಿಲ್ಲ. ಆದರೆ ರಘುಗಣ ರಾಜ ಹೊಡಿತೀರಿಂದ ಬಾಯಿಲಂದ ಅಷ್ಟೇ, ಕೊಲ್ತೀರಿ ಅನ್ನಲಿಲ್ಲ, ಹೊಡಿತೀರಿ ಅಂದ. ಶುರು ಮಾಡೇ ಬಿಟ್ಟು ಹೇಳೋದಕ್ಕೋಸ್ಕರ. ಯಾಕೆ? ಯೋಗ್ಯ ಅವನು. ಇವರು ಶ್ರೋತ್ರಾನುಕೂಲ ಇದ್ದಿದ್ದಕ್ಕೆ ಬಾಯಿ ಬಿಟ್ಟ. ಶ್ರೋತ್ರಾನುಕೂಲ ಇರಲಿಲ್ಲ, ಬಾಯಿ ಬಿಡಲಿಕ್ಕೆ ಹೋಗಲೇ ಇಲ್ಲ. ಆ ದುಷ್ಟಾಂತ ತಗೊಂಡ್ಬಿಟ್ರೆ ಅದೇ ರಘುಗಣ ಭರತರಾಜನೇ. ಪ್ರಾಣ ಹೋಗೋ ಪ್ರಸಂಗ ಬಂದರೂ ಹೇಳಲಿಲ್ಲ, ಇಲ್ಲಿ ಬರೀ ಹೊಡಿತೇನೆ ಅಂತ ಹೇಳಿಬಿಟ್ಟ ತಕ್ಷಣ. ಯಾತಕ್ಕೆಂದ್ರೆ ಜ್ಞಾನಿಗಳು ಯಾವಾಗಲೂ ಕೂಡ ತಮ್ಮ ಜ್ಞಾನನ ಸದ್ವಿನಿಯೋಗ ಮಾಡೋಕ್ಕೆ ಇಷ್ಟಪಡ್ತಾರೆ ಹೊರತು ದುರ್ಯೋಗ ಇಷ್ಟಪಡೋದಿಲ್ಲ. ಇದೇ ಮಾತನ್ನು ಮಧು ಇದನ್ನು ಹೇಳಬೇಕಾದ್ರೆ ಆಚಾರ್ಯ ಬದರಿಯಿಂದ ಬರ್ತಾ ಇರ್ತಾರೆ, ಆಗ ಪ್ರವಚನ ಆದಾಗ ಮಾಡಿಬಿಡ್ತಾರೆ. ಆದರೆ ಏನಾಯ್ತಾಗ ಆ ಪ್ರವಚನ ಮಾಡಿದ ಯೋಗ್ಯರಿಗೆ ಮುಟ್ಟಿತು, ಅಯೋಗ್ಯರಿಗೆ ಮುಟ್ಟಲಿಲ್ಲ ಅಂತ ಹೇಳ್ಬಿಟ್ಟು. ಯೋಗ್ಯರಿಗೆ ಮುಟ್ಟಿತು ಹಿಡಿಸ್ತು, ಅಯೋಗ್ಯರಿಗೆ ಮುಟ್ಟಲಿಲ್ಲ. ಹೇಗೆ ಅಂತ ಕೇಳಿದರೆ ಅಷ್ಟು ಜೋರ ಮಳೆ ಸುರಿಯುತ್ತೆ, ಹುಚ್ಚಾಬಟ್ಟೆ ಎಲ್ಲೋದ್ರೂ ನೀರೇ ನೀರು, ಮಳೆ ನಿಂತೋಯ್ತು. ನೋಡಿದ್ರೆ ಎಲ್ಲ ಕಡೆ ನೀರಿಲ್ಲೇ ಇಲ್ಲ, ಎಲ್ಲಿದೆ ನೀರು? ತಗ್ಗಲ್ಲಿ ಮಾತ್ರ ನೀರಿದೆ, ಎತ್ತರದಲ್ಲಿ ನೀರೇ ಇಲ್ಲ. ಮಳೆ ಬಂದಿದ್ದು ಕಾಮನ್ನು, ಬೆಟ್ಟದ ಮೇಲೆ ಬೇರೆ ಮಳೆ, ಇದ್ರ ಮೇಲೆ ಒಂದೇ ರೀತಿ ಮಳೆ ಸುರಿದ್ರು ಕೂಡ ಅಲ್ಲಿ ನಿಂತು ನಿಲ್ಲಿಲ್ಲ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಯಾರೋ ಎತ್ತರ ನಿಂತ ನನ್ನ ಹೀಗೆ ನಿಂತಿರ್ತೇವೆ, ಬೆಟ್ಟ ನಿಂತ ನಿಂತಿರ್ತಾರಲ್ಲ, ಅವರಲ್ಲಿ ಜ್ಞಾನ ಉಳಿಯೋದೆಲ್ಲ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ. ಸ್ತಬ್ಧ ಏಯಾಯ, ಜ್ಞಾನ ಎಲ್ಲ ಹೊರಟೋಯ್ತು. ತಗ್ಗು ಅಂದ್ರೆ ಏನು? ಬಾಗೋದು ವಿನಯ. ವಿನಯ ಯಾರಲ್ಲಿತ್ತೋ ಅಲ್ಲಿ ಜ್ಞಾನ ಉಳ್ಕೊಂಡ್ಬಿಡುತ್ತೆ. ಯಾರಲ್ಲಿ ವಿನಯ ಇರಲಿಲ್ಲ ಅವ್ರಿಗೆ ಜ್ಞಾನ ಅಷ್ಟು ಸುರಿದ್ರು ವೇಸ್ಟ್ ಆಯ್ತು. ಇವರಿಗೆ ಸುರಿದೆಲ್ಲ ಉಳ್ಕೊಂಡ್ಬಿಡುತ್ತೆ. ತಗ್ಗಿದ್ದವ್ರಿಗೆ ಉಳಿತು, ಎತ್ತರ ಇದ್ದವ್ರು ಉಳಿಲಿಲ್ಲ ಅನ್ನೋ ಮಾತು ದೃಷ್ಟಾಂತ ಕೊಡಬೇಕಾದ್ರೆ, ಕಾಲೇ ದದತೆ ಕಾಲೇ ನದದತೆ, ಕಾಲದಲ್ಲಿ ಕೊಡ್ತಾರೆ ಕಾಲದಲ್ಲಿ ಕೊಡೋದಿಲ್ಲ ಅಂತ ತಿಳಿಸಿ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಈ ಮೂಲಕ ಒಳ್ಳೆ ಸಂದೇಶನೂ ಬಂತು, ವಾತಾವರಣ ವರ್ಣನೆಯೂ ಆಯಿತು. ಈ ಒಟ್ಟೊಟ್ಟಿ ಸೇರಿಸೋದಿದೆಯಲ್ಲ, ಬಹಳ ಮುಖ್ಯ. ಇದರೆಲ್ಲ ವಾದಿರಾಜ ಸ್ವಾಮಿ ತಮ್ಮ ರುಕ್ಮಿಣೇಶಿ ಆದಿ ಕಾವ್ಯಗಳಲ್ಲಿ ವಿಸ್ತಾರ ಉಪಯೋಗ ಮಾಡ್ಕೋತಾರೆ. ಉಳಿದಾಗ ನಾಳೆ ನೋಡೋಣ. ಆಮೇಲೆ ಪುಸ್ತಕ ತಂದಿದ್ದೀರ? ತಂದಿಲ್ಲ. ಎಲ್ಲರಿಗೂ ಗೊತ್ತಿದೆ, ಪರಮಪೂಜ್ಯರಾದ ಶ್ರೀ ಫಲಿವಾಲ ಶ್ರೀಪಾದಂಗಳವರು ಮಹಾಭಾರತವನ್ನು ಮೂಲ ಶ್ಲೋಕ ಮತ್ತು ಕನ್ನಡ ಅನುವಾದ ಎರಡರ ಸಮೇತ ಪ್ರಿಂಟ್ ಮಾಡಿಸ್ಬೇಕು ಅಂತ ಹೇಳಿ ದೊಡ್ಡ ಯೋಜನೆ ಹಾಕ್ಕೊಂಡು ಈಗಾಗಲೇ ಐದು ಸಂಪುಟಗಳು ಬಂದಿದೆ. ಆದಿಪರ್ವ, ಸಭಾಪರ್ವ ಎರಡು ಮುಗಿದಿದೆಯಲ್ಲ. ಆದಿಪರ್ವ, ಸಭಾಪರ್ವ ಪ್ರತಿ ಶ್ಲೋಕ ಅದಕ್ಕೆ ಕನ್ನಡ ಅನುವಾದ, ಅದು ಒಳ್ಳೆ ರೀತಿ ಪ್ರಿಂಟಾಗಿ ಅಷ್ಟು ಬಿಡುಗಡೆಯಾಗಿದೆ. ಮೊನ್ನೆ ಪರಮಪೂಜ್ಯ ಶ್ರೀಪಾದರ ಷಷ್ಠಿ ಉತ್ಸವ ಇದರಲ್ಲಿ ನಡೀತು, ತಿರುಪತಿಯಲ್ಲಿ ನಡೀತು, ಆಗ ಬಿಡುಗಡೆ ಆಯಿತು. ನವಂಬರ್ 28 ಅಲ್ಲ, ನವಂಬರ್ 28 29 ಬಿಡುಗಡೆ ಆಯಿತು. ಆ ಪುಸ್ತಕಗಳು ಸಿಗ್ತಾ ಇದೆ ಈಗ. ಅದ್ರ ಬೆಲೆ 2000 ಒಟ್ಟೆಷ್ಟು ಬೆಲೆ ಇರ ಯಾರಿದ್ರೆ ಎಷ್ಟು 2125 ಅದ್ರ ಬೆಲೆ ಐದು ವಾಲ್ಯೂಮ್ಗೆ. ಅದನ್ನ ರಿಯಾಯಿತಿ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ರಿಯಾಯಿತಿ ಬೆಲೆ ಬೇಕಾದ್ರೆ 1750 ರೂಪಾಯಿ ಕೊಟ್ಟರೆ ಐದು ಸಂಪುಟ ಕೂಡ ಸಿಗುತ್ತೆ. ಒಂದು ಸಂಪುಟ ಸ್ಯಾಂಪಲ್ ತೋರಿಸ್ಬೇಕಿತ್ತು, ನಾಳೆ ಬಂದ ತೋರಿಸಿ. ಅದು ಅನುಕೂಲತೆಯನ್ನು ಎಲ್ರಿಗೂ ಕೊಟ್ಟಿಲ್ಲ. ಭಾಳ ಯೋಗ್ಯರ ಯಾರು ಓದಗರಿರ್ತಾರೆ ಅವ್ರು ಮಾತ್ರ ಪಡ್ಕೋಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಬಿಮತಿ ವಿಜೇಂದ್ರಾಚಾರ್ಯರು ಮೈಸೂರಲ್ಲಿ ಪಾಠ ಪ್ರವಚನ ಮಾಡಿಕೊಂಡು ಬೇದಾ ಶ್ರೀಪಾದ ಶಿಷ್ಯರು, ತುಂಬ ಜನ ಪರಿಚಯ ಇದ್ದೇ ಇರುತ್ತೆ ಅವ್ರದ್ದು, ಅವರ ಮೂಲಕವಾಗಿ ಶ್ರೀಪಾದಗಳು ಹೇಗೆ ಕಳಿಸಿದ್ದಾರೆ. ಬೇಕಾದವ್ರನ್ನ ತಗೊಳ್ಬಹುದು. ಈಗ ಅವರಿಗೆ ಯಾರು ಬೇಕೋ ಅದು ಹೆಸರು ಕೊಟ್ಟರೆ ಅಷ್ಟು ಕಾಪೀಸ್ ತಂದು ಕೊಡ್ತಾರೆ. 2250 ಬರೀ 1750 ಸಿಗುತ್ತೆ. ದೊಡ್ಡ ಅವಕಾಶ ಇದೆ, ಒಂದು 200 ತಪ್ಪದೆ ಉಪಯೋಗ ಮಾಡ್ಕೋಬೇಕು. ಅದನ್ನು ನಾಳೆ 20 ಕೊಟ್ಟರೆ ನಿಮಗೆ ನಾಳೆ ತರೋ ಕೆಲಸ ವ್ಯವಸ್ಥೆ ಮಾಡ್ತೇವೆ. ಇಷ್ಟಿಷ್ಟು ತಪ್ಪ ಒಂದು ತೊಗೊಂಬರೋದು ಕಷ್ಟ. ಅದನ್ನು ಎಷ್ಟು ಜನ ಹೇಳ್ತಾರೋ ಅಷ್ಟು ಜನಕ್ಕೆ ಅವ್ರು ತಂದು ಕೊಡೋ ವ್ಯವಸ್ಥೆ ಮಾಡ್ತಾರೆ. ಶ್ರೀಪಾದಗಳವರ ಯೋಜನೆಯೇ ದೊಡ್ಡದು, ಯೋಜನೆ ಇನ್ನೊಂದು ರೀತಿ ದೊಡ್ಡದು. ಅದು ಪ್ರಿಂಟ್ ಮಾಡೋ ಕಾರ್ಯ ದೊಡ್ಡ ಕೆಲಸ, ಜೊತೆಗೆ ಅದು ಯೋಗ್ಯರಿಗೆ ಅನೇಕ ರಿಯಾಯಿತಿ ಕೊಡೋದು ಇನ್ನೂ ಕಷ್ಟದ ಕೆಲಸ. ಅದನ್ನು ಶ್ರೀಪಾದಗಳು ಬಹಳ ವರ್ಷದ ದೊಡ್ಡವರು ಒಂದು ಕನಸು ಅಂತಲೇ ಹೇಳಬೇಕು. ಅದು ಮಾಡ್ತಾ ಇದ್ದಾರೆ, ಆ ಸಂಸ್ಕೃತದಲ್ಲೂ ಮಾಡಿಸ್ತಾ ಇದ್ದಾರೆ. ಅದನ್ನು ಪ್ರತ್ಯೇಕ ಪ್ರಿಂಟ್ ಮಾಡ್ತಾರೆ. ಸರಿ, ಹೇಳಿದ್ರಿ, ಹೇಳ್ತೀರಾದ್ರೆ ಒಂದೆರಡು ಎರಡು ಮಾತಾಡ್ತಾರೆ ಅಂತ ಕೇಳಿ.
ಆಚಾರ್ಯರು ಇಲ್ಲಿ ತನಕ ಒಳ್ಳೆ ಭಾಗವತದ ಪ್ರವಚನ ಕೇಳಿದ ಭಾಗ್ಯ ನನ್ನ ಪಾಲಿಗೆ ದೊರಕಿದೆ. ವಿಶೇಷವಾಗಿ ನೀವೆಲ್ಲ ಇಲ್ಲಿ ಪಾಠ ಪ್ರವಚನದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಈ ಮಹಾಭಾರತದ ಶ್ರೀಪಾದಂಗಳವರ ಯೋಜನೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ, ತಾಳ್ಮೆಯಿಂದ ಕೇಳಿಸ್ಕೊಡೋದಂತ ಒಂದು 2 ನಿಮಿಷ ಅವಕಾಶ ನಿಜವಾಗಿ ಭಾವಂತ ಇದೆ.
ನಿಮ್ಮೆಲ್ಲರಿಗೂ ಧಾವಂತ ಇದೆ ಅಂತ ಗೊತ್ತಿದೆ. ನಾನು ಮೈಸೂರಿಂದ ನಿಮಗೆ ಹೇಳಬೇಕು ಅಂತ ಬಂದಿದ್ದೇನೆ, ಆದ್ರಿಂದ ನಾನು ಮೈಸೂರಿಗೆ ಹೋಗ್ತಾ ಇದ್ದೇನೆ ಈಗ. ಪರಮಪೂಜ್ಯ ಶ್ರೀಪಾದಂಗಳವರು ಈಗ ಈ ಮಹಾಭಾರತದ ಯೋಜನೆ ಅಂದ್ರೆ ಎಷ್ಟೋ ಗ್ರಂಥಗಳ ಪ್ರಕಾಶನ ಆಗಿದೆ, ಹಾಗೆ ಒಂದು ಮಹಾಭಾರತ ಅಂತ ನೀವು ಭಾವಿಸಬಾರದು ಅಂತ ನನ್ನ ಉದ್ದೇಶ ಇದೆ. ಯಾಕೆ ಅಂತಂದ್ರೆ ಈ ಆಚಾರ್ಯರ ಕಾಲದಲ್ಲೇ ಮಹಾಭಾರತದ ಪಾಠಗಳೆಲ್ಲ ಲೋಪ ಆಗಿತ್ತು. ಎಷ್ಟೇ ಅಧ್ಯಯನವನ್ನು ನಾವು ಮಾಡಿದರೂ ಕೂಡ ಮಹಾಭಾರತ ಅನ್ನುವುದು ವೇದ ವೃಕ್ಷದ ಫಲ ಅಂತ ಕರೆಸಿಕೊಂಡಿದೆ. ಮರ ಚೆನ್ನಾಗಿ ಬೆಳೆಸಿ ಹಣ್ಣನ್ನು ತಿನ್ನಲಿಲ್ಲ ಅಂದ್ರೆ ಪ್ರಯೋಜನ ಆಗೋದಿಲ್ಲ. ಹಾಗೆ ಮಹಾಭಾರತ ಅಧ್ಯಯನ ಮಾಡಲಿಲ್ಲ ಅಂದ್ರೆ ಯಾವ ಅಧ್ಯಯನಗಳಿಗೂ ಪೂರ್ಣತೆ ಬರೋದಿಲ್ಲ. ಯದಿಹಾಸ್ತಿ ತರನ್ಯತ್ರ ಎನ್ನೇ ಹಾಸ್ತಿ ನಕುತ್ರಚಿತ ಅಂತ ಅಷ್ಟು ಮಹತ್ವ. ಸರ್ವೇ ವ್ಯಾಹೃತಯಸ್ತು ಇಮಾಹ ಅಂತ ಮಹಾಭಾರತ ಪುರಾಣಗಳನ್ನೆಲ್ಲ ವ್ಯಾಹೃತಿ ಪ್ರಣವ ಮಂತ್ರಗಳಿಗೆ ಸಮಾನ ಅಂತ ಆಚಾರ್ಯರೇ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಈ ಗ್ರಂಥಗಳ ಪಾಠ ಶೋಧನೆ ಅನ್ನೋದು ತುಂಬಾ ಮುಖ್ಯ. ಆಚಾರ್ಯರ ಕಾಲದಲ್ಲಿ ಗ್ರಂಥೋಪೇವಂ ಮಿಲುಳಿತ ಕಿಮ್ಮರ್ಥೋ ದೇವದುರ್ಗಮಃ ಅಂತ ಬಹಳ ದುಃಖ ಪಟ್ಟಿದ್ದಾರೆ ಆಚಾರ್ಯರು. ಮಹಾಭಾರತ ಇಷ್ಟೊಂದು ಹಾಳಾಗುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಇಲ್ಲಿ ಅವತಾರ ಮಾಡ್ಕೊಂಡು ಬಂದಿದ್ದೀನಿ, ಕಲಿಯುಗದಲ್ಲಿ ಹಾಳಾಗಿ ಹೋಗಿದೆ ಈ ಮಹಾಭಾರತ ಅಂತ ತುಂಬಾ ದುಃಖ ಪಟ್ಟರು ಆಚಾರ್ಯರು. ಕಾಲಿಕವಾಗಿ ಈ ಲಕ್ಷಾಲಂಕಾರ ಅಂತ ವಾದಿರಾಜರು ಮಹಾಭಾರತ ಲಕ್ಷ ಪದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಸುಮ್ಮನೆ ವ್ಯಾಖ್ಯಾನ ಮಾಡಲಿಲ್ಲ, ನಾನು ಹುಡುಕ್ತೀನಿ ಅಂತಂದ್ರು. ಮಧ್ವಾಚಾರ್ಯರು ಗ್ರಂಥಗಳು ಸರಿಯಿಲ್ಲ ಅಂತ ಹೇಳಿದ್ದಾರೆ, ಸರಿಯಾದ ಗ್ರಂಥಗಳನ್ನು ನಾನು ಹುಡುಕಿ ತರ್ತೀನಿ ಅಂತ ಕೇರಳದ ಅನೇಕ ಪ್ರಾಂತ್ಯಗಳಲ್ಲಿ, ಕೇರಳದಲ್ಲಿ ತುಂಬಾ ದೊಡ್ಡ ಭಾಗವತಾದಿ ಪ್ರವಚನಗಳು ಮೂಲ ಶ್ಲೋಕ ಹೀಗೆ ಆಚಾರ್ಯರು ಹೇಗೆ ಶ್ಲೋಕ ಶ್ಲೋಕಗಳನ್ನು ಹಿಡಿದು ವ್ಯಾಖ್ಯಾನ ಮಾಡ್ತಾರೆ, ಆತರ ವ್ಯಾಖ್ಯಾನ ಮಾಡುವ ಮೂಲ ಪ್ರತಿಗಳು ತುಂಬಾ ಹಳೆಯ ಪ್ರತಿಗಳೆಲ್ಲ ಅದನ್ನ ಸಂಗ್ರಹ ಮಾಡಿ ವಾದಿರಾಜರು ಇವತ್ತು ಅಷ್ಟಮಠಗಳಲ್ಲಿ ವಾದಿರಾಜರು ಸಂಗ್ರಹ ಮಾಡಿದ ಮಹಾಭಾರತದಲ್ಲಿ ಒಂದೊಂದು ಮಠದಲ್ಲಿ ಮೂರು ಮೂರು ಪ್ರತಿಗಳು ಸಂಗ್ರಹ ಆಗಿದೆ ಅಂದ್ರೆ ಅದು ವಾದಿರಾಜರ ದೊಡ್ಡ ಕೊಡುಗೆ ನಮ್ಮ ಮಧ್ವ ಮತದಲ್ಲಿ. ಇನ್ನು ಎಲ್ಲಿಯೂ ಕೂಡ ಇದಿಲ್ಲ ಅಂತ ಒಂದು ಗ್ರಂಥಗಳ ಸಂಗ್ರಹವನ್ನ ವಾದಿರಾಜರು ಮಾಡಿ ಯೋಗ್ಯ ಪಾಠಗಳು. ಕೆಲವೊಮ್ಮೆ ಈ ನಹುಷ ಸ್ಪಿಕ್ಕಿನಿಂದ ಹಿಡಿದ ಭೀಮಸೇನನನ್ನ ಅಂತ ಇದೆ. ಸ್ಪಿಕ್ಕಿನಿಂದ ಹಿಡಿದ ಅಂದ್ರೆ ತನ್ನ ಸೊಂಟದ ಭಾಗದಿಂದ ಹಿಡಿದ ಅಂತ, ನಹುಷ ಸರ್ಪನಾದಾಗ ಹಿಡಿದ ಅಂತ. ಈ ಸ್ಪಿಕ್ ಭಾಗ ಅಂದ್ರೆ ಇದು, ಇಲ್ಲಿಂದ ಭೀಮನನ್ನ ಹಿಡಿದ ಅಂತ. ಯಾರ್ಯಾರೋ ಏನೇನೋ ಪಾಠಗಳನ್ನು ಹಿಡ್ಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ವಾದಿರಾಜರ ಲಕ್ಷಾಲಂಕಾರದಲ್ಲಿ ಮಾತ್ರ ಆ ಪಾಠ ಇದೆ. ಅದನ್ನು ನಾವು ಹುಡುಕಿದಾಗ ಕೃಷ್ಣಾಪುರ ಮಠದ ಒಂದು ಪ್ರತಿಯಲ್ಲಿ ಸಿಕ್ಕಿತು ಅದು. ಆಮೇಲೆ ಮತ್ತೆ ವಿಮರ್ಶೆ ಮಾಡಿದ್ರೆ ವಾದಿರಾಜರ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ಹೆಬ್ಬಾವುಗಳಿಗೆ ಸೊಂಟದಲ್ಲಿ ಬಲ ಜಾಸ್ತಿಯಂತೆ. ಭೀಮಸೇನ ತುಂಬಾ ಬಲಿಷ್ಠ, ಅವನನ್ನು ಹಿಡಲಿಕ್ಕಾಗಲಿಲ್ಲ, ಆದ್ರಿಂದ ಸೊಂಟದಿಂದ ಅವನನ್ನು ಸುತ್ತಿದ ಅಂತ. ಅದು ಮೂಲ ಶ್ಲೋಕ ವ್ಯಾಸರದ್ದು. ಈ ಪ್ರಾಣಿಗಳ ಬಗ್ಗೆ ಅವರಿಗೆ ಇರುವಂತಹ ಒಂದು ಎಚ್ಚರ, ವೇದವ್ಯಾಸರ ಇವರ ಸರ್ವಜ್ಞತ್ವ. ಆಮೇಲೆ ಅದನ್ನ ಒಬ್ರು ಈ ಸರ್ಪ ಡಾಕ್ಟರ್ ವೈದ್ಯರಲ್ಲಿ ಕೇಳಿದಾಗ ಹೆಬ್ಬಾವುಗಳಿಗೆ ಸ್ಪಿಕ್ಕಿನಲ್ಲಿ ಬಲ ಅಂತ ಅವರ ಲೇಖನೆಯಲ್ಲೇ ಬರೆದಿದ್ದಾರೆ. ಇದು ವಾದಿರಾಜ ಈ ಪಾಠದಿಂದ ನಮಗೆ ಆ ಸತ್ಯಾಂಶ ತಿಳಿಯುವ ಹಾಗೆ ಆಯ್ತು. ಇನ್ನೂ ಇಂತಹದ್ದು ಸಾಕಷ್ಟು. ಎಲ್ಲಿ ವಿಶೇಷಣ ಪದಗಳು ಅದು ನಾಮಪದ ಆಗಿರುತ್ತೆ. ಹೀಗೆ ತುಂಬಾ ಅವ್ಯವಸ್ಥೆಗಳು ಮಹಾಭಾರತದಲ್ಲಿ ಆಗಿಬಿಟ್ಟಿದೆ. ಬಹುತೇಕ ಗೋರಖ್ಪುರದ ಪ್ರತಿಗಳು ತುಂಬಾ ಚೀಪಿನಲ್ಲಿ ಸಿಗುತ್ತೆ. ಶ್ಲೋಕ ಬೈ ಶ್ಲೋಕ ಅನುವಾದ ಹಿಂದಿಯಲ್ಲಿದೆ, ಆದರೆ ಸರಿಯಾದ ಪಾಠಗ್ರಹಣ ಅಲ್ಲೇ ಆಗಲಿಲ್ಲ. ಆಚಾರ್ಯರಿಗೆ ಯೋಗ್ಯವಾದ ಪಾಠಗಳು ಗೋರಖ್ಪುರ ಕೃತಿಯಲ್ಲಿ ಇಲ್ಲ. ಇನ್ನು ದಾಕ್ಷಿಣಾತ್ಯ ಪಾಠ ಇದೆ, ಅದರಲ್ಲಿಯೂ ಕೆಲವು ಅವ್ಯವಸ್ಥೆಗಳಿದ್ದಾವೆ. ವಾದಿರಾಜರು ಲಕ್ಷಾಲಂಕಾರದ ಪಾಠಗಳೇನಿದ್ದಾವೆ ಅದು ಅಷ್ಟಮಠಗಳಲ್ಲಿ ತುಂಬಾ ಮಠಗಳಲ್ಲಿ ಸಂಶೋಧಿತವಾಗಿದೆ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಒಂದು 6 ವರ್ಷಗಳ ಕಾಲದಿಂದ ತಮ್ಮ ಯೋಗದೀಪಿಕಾ ಗುರುಕುಲದಲ್ಲಿ 20 ಜನ ವಿದ್ವಾಂಸರನ್ನಿಟ್ಟು ದಿನಕ್ಕೆ 3 ಗಂಟೆಗಳ ಕಾಲ, ಅದೆಲ್ಲ ತಾಳೆಗರಿಯಲಿದೆ, 2.5 ಅಡಿ ಎಲೆಗಳು, ಅದರಲ್ಲಿ ಬರೆದಿದ್ದಾರೆ ಪಾಠಗಳನ್ನ. ಇರುವೆಯ ಸಾಲಿನ ಹಾಗೆ ಅಕ್ಷರಗಳು, ಅದನ್ನ ಸಣ್ಣ ಹುಡುಗರು ಓದಬಹುದು, ದೊಡ್ಡವರು ನಿಮ್ಮ ಕಣ್ಣಿ ಕಾಣಿಸಲಿಕ್ಕೂ ಸಾಧ್ಯ ಇಲ್ಲ. ಒಂದೊಂದು ಪತ್ರದಲ್ಲಿ 2-3 ಅಧ್ಯಾಯ ಸಂಗ್ರಹ ಆಗಿರುತ್ತೆ. ಅದನ್ನ ಎಲ್ಲ ಅಷ್ಟಮಠದ 100+ ಪ್ರತಿಗಳನ್ನ ಲಿಪ್ಯಂತರ ಮಾಡಿಸ್ತಾ ಇದ್ದಾರೆ ದೇವನಾಗರಿ ಲಿಪಿಗೆ. ಇಲ್ಲಿ DTP ವರ್ಗಿಗೆ ಕಷ್ಟ ಆಗುತ್ತೆ ಎಂದು. ಬಹುತೇಕ ಅದನ್ನೆಲ್ಲ ನಿಮಗೆ ತಂದು ತೋರಿಸಿದ್ರೆ 1 ಟನ್ನಷ್ಟು ಕೆಲಸ ಆಗಿದೆ. ಇದು 6 ವರ್ಷದಿಂದ ಈ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅದರ ಮೇಲೆ ಇದನ್ನ ಕ್ರಿಟಿಕಲ್ ಎಡಿಷನ್ ಅಂತ ಒಂದು ಬರ್ತಾ ಇದೆ. ನಾನು ಆಚಾರ್ಯರ ಹತ್ರ ಸಾಕಷ್ಟು ಬಾರಿ ಆ ವಿಷಯಗಳನ್ನು ಹೇಳಿಕೊಂಡಿದ್ದೇನೆ. ಕ್ರಿಟಿಕಲ್ ಎಡಿಷನ್ ವಿದ್ಯಾಮಂದಿರ ಆರಾಧನೆಗೆ ಬರ್ತಾ ಇದೆ. ಅದು ಕ್ರಿಟಿಕಲ್ ಎಡಿಷನ್ ಸಂಸ್ಕೃತದಲ್ಲಿ ಪಾಠಾಂತರಗಳನ್ನೆಲ್ಲ ಹಾಕಿ ಕೊಟ್ರೆ ನಿಮಗೇನು ಅರ್ಥ ಆಗೋದಿಲ್ಲ ಅಂತ. ಮಹಾಭಾರತ ತಾತ್ಪರ್ಯ ಶ್ಲೋಕ ಅದರ ಅನುವಾದ, ಮೂಲ ಮಹಾಭಾರತ ಶ್ಲೋಕ ಅದರ ಕನ್ನಡ ಅನುವಾದ. ಭಾರತ ದರ್ಶನದವರು ಪ್ರಿಂಟ್ ಮಾಡಿದ್ದಾರೆ, ಶ್ಲೋಕ ಬೈ ಶ್ಲೋಕ ಅನುವಾದ ಮಾಡಲಿಲ್ಲ ಅವರು, ಸಾರವನ್ನ ಕೊಟ್ಕೊಂಡು ಹೋಗಿದ್ದಾರೆ. ಶ್ಲೋಕ ಕೊಟ್ಟು ಅನುವಾದವನ್ನು ಕೊಡಬೇಕಾದ್ರೆ ತುಂಬಾ ಅದರಲ್ಲಿ ರಿಸರ್ಚ್ ಮಾಡಬೇಕು. ಈ ಅಭಿಪ್ರಾಯದಲ್ಲಿ ಶ್ರೀಪಾದಂಗಳವರು ಈ ಕ್ರಮ ಲಕ್ಷಾಲಂಕಾರದ ಭಾವಾನುವಾದ, ಶ್ಲೋಕ ಶ್ಲೋಕಗಳ ಅನುವಾದ, ತಾತ್ಪರ್ಯ ನಿರ್ಣಯದ ಜೊತೆಗೆ ಅದರ ಸೇರಿಸಿದ್ದೇವೆ. ಯಾಕೆಂದ್ರೆ ಎಷ್ಟೋ ಬಾರಿ ಆಚಾರ್ಯರು 1 ಅಧ್ಯಾಯಕ್ಕೆ 45 ಶ್ಲೋಕ ಮಹಾಭಾರತದಲ್ಲಿದ್ರೆ 85 ಶ್ಲೋಕದ ವಿವರಣೆ ಕೊಟ್ಟಿದ್ದಾರೆ. ಕೆಲವು ಕಡೆ 45 ಅಧ್ಯಾಯಕ್ಕೆ 1 ಶ್ಲೋಕದ ವಿವರಣೆ ಮಧ್ವಾಚಾರ್ಯ ಕೊಟ್ಟಿದ್ದಾರೆ. ಆಚಾರ್ಯರ ಗತಿ ಹೇಗೆ ಹೋಗುತ್ತೆ ಅನ್ನೋದನ್ನ ಮಹಾಭಾರತದ ಜೊತೆಗೆ ನೋಡಿದ್ರೆ ಅರ್ಥವಾಗುತ್ತೆ ಅಂತ ಈ ಕ್ರಮವನ್ನು ಅನುಸರಿಸಿದೆ. 6-7 ವರ್ಷಗಳ ಫಲವಾಗಿ 2 ಪರ್ವಗಳು ಹೊರಗೆ ಬಂದಿದೆ. ಇದೇನು, ಒಂದು ಪುಸ್ತಕಕ್ಕೆ 425 ರೂಪಾಯಿ ನಿಗದಿಪಡಿಸಿದ್ದಾರೆ. ಅದು ಮುದ್ರಣ ಮತ್ತೆ ಪೇಪರಿನ ಖರ್ಚೆ ವಿನಃ ಮಾಡಿದ ಆ ವೇದಾಂತಕ್ಕೆ ಇರುವ ಮಾರಾಟದ ವ್ಯವಸ್ಥೆ ಇದಲ್ಲ. ಇದು ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಬಹುತೇಕ ಒಂದು ಸಂತೋಷದ ಸಂಗತಿ ಏನು ಅಂದ್ರೆ, ಮಾಧ್ವರು ತುಂಬಾ ಪುಸ್ತಕವನ್ನು ಪ್ರಿಂಟ್ ಮಾಡ್ತಾರೆ, ಅದರ ವಿನಿಯೋಗ ಚೆನ್ನಾಗಿ ಆಗೋದಿಲ್ಲ ಅನ್ನುವ ಅಪಖ್ಯಾತಿ ಇದೆ ನಮಗೆ. ಅದಕ್ಕೆ ಅಪವಾದ ಆಗಿ ನಿಂತವರು ನಿಜವಾಗಿ ಹೇಳಬೇಕು ಅಂದ್ರೆ ಪ್ರಭಂಜನಾಚಾರ್ಯರೇ. ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾರೆ, ಪ್ರಿಂಟ್ ಆಗ ಅದು ಬಿಡುಗಡೆ ಆಗುವುದಿನ ಒಂದು 500-600 ಕಾಪಿ ಖರ್ಚಾಗಿರುತ್ತೆ. ಬಹುತೇಕ ಯಾವ ಮಠಗಳಲ್ಲೂ ಹೀಗಾಗುವುದಿಲ್ಲ, ವಿದ್ಯಾಪೀಠದ ಪುಸ್ತಕಗಳಲ್ಲಿಯೂ ಹಾಗಾಗೋದಿಲ್ಲ. ಪ್ರಿಂಟ್ ಆಯ್ತು ಬಿಡುಗಡೆ ಆಯ್ತು ಅಂದ್ರೆ 10 ಜನಕ್ಕಲ್ಲಿ ಉಚಿತವಾಗಿ ದಾನ ಆಗುತ್ತೆ, ಬಂದವರೊಂದು 10 ಜನ ತಗೊಳ್ತಾರೆ, ಆಮೇಲೆ ಅದು ಎಲ್ಲೋ ಒಂದು ಕಡೆ ಕೂತ್ಕೊಂಡಿರುತ್ತೆ ಖಜಾನೆಯಲ್ಲಿ. ಆದ್ರೆ ವಿದ್ಯಾಪೀಠದಲ್ಲಿ ಈಗ ತಾನೇ ಬುಕ್ ಸ್ಟಾಲ್ ಮಾಡಿದ್ದಾರೆ, ಒಂದು ಕಡೆ ಬುಕ್ ಸ್ಟಾಲ್ ಅಷ್ಟೇ, ಅದು ತುಂಬಾ ಕಡೆ ಪ್ರಚಾರ ಆಗೋದಿಲ್ಲ ಅದು. ಆದ್ರಿಂದ ಇಸ್ಕಾನ್ ಅವರೆಲ್ಲ ಟ್ರೈನಲ್ಲೆಲ್ಲ ಹೋಗಿ ಪ್ರಚಾರ ಮಾಡ್ತಾರೆ. ಇನ್ನು ಇದರ ಬಗ್ಗೆ ಪ್ರಚಾರ ಮಾಡಬೇಕಾದ್ರೆ ತಿಳಿದವರು ಪ್ರಚಾರ ಮಾಡಬೇಕು. ಇನ್ನು ಯಾರ್ದೋ ಕೈ ಪುಸ್ತಕ ಕೊಟ್ಕೊಂಡು ಹೋದ್ರೆ ಹೋಗೋ ನಮ್ಮ ಮನೆಯಲ್ಲಿದೆ ಹೋಗೋ, ಭಾರದರ್ಶನ ಪುಸ್ತಕ ಇದೆ ಹೋಗೋ ಅಂತ ಹೇಳಿ ಕಳಿಸ್ತಾರೆ. ಆದ್ರಿಂದ ನಾನು ಮೈಸೂರಿನಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿದ್ದೇನೆ, ನಾನು ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಇದು ಲೋಕದ ದೃಷ್ಟಿಯಿಂದ ಎಲ್ಲರ ಜನರಿಗೆ ವೇದವ್ಯಾಸದೇವರ ಶಾಸ್ತ್ರ ಗ್ರಂಥ ಮನೆ ಮನೆಗಳಲ್ಲಿ ತಲುಪುವಂತೆ ಆಗಲಿ ಅಂತ ಇದರಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಆದ್ರಿಂದ ನಾನು ಇದೊಂದು ಪ್ರಕಟಣೆ ಅಂತ ಹೇಳಲಿಕ್ಕೆ ಬಂದಿದ್ದೇನೆ. ಕೆಲವರು ಹೇಳಿದ್ರು ಇದು ಆದಿಪರ್ವ ಮುಗಿತು, ಇನ್ನು 8 ಪರ್ವ ಓದುವ ತನಕ ನಾವು ಇರ್ತೀವೋ ಇಲ್ಲೋ ಅಂತ ಮೊದಲನೇ ಪ್ರಶ್ನೆ. ಮತ್ತೆ ಅದು 40-50 ವಾಲ್ಯೂಮ್ ಕೊಟ್ರೆ ಅದನ್ನ ಇಟ್ಕೊಳ್ಳಿಕ್ ಜಾಗ ಇಲ್ಲ ಅನ್ನೋದು ಎರಡನೇ ಸಮಸ್ಯೆ ಅಂತ ಹೀಗೆಲ್ಲ ಕೆಲವರು ಸಮಜಾಯ ಹೇಳಬೇಕಾದ್ರೆ ದುಡ್ಡು ತಗೊಂಡು ಹೋಗ್ಬಿಟ್ರಿ ಅಂತ ಹೀಗೆ ಹೇಳುವಂತಹ ಮಾತು ನಿನ್ನೆ ನಾನು ಒಂದು ಕಡೆ ಕೇಳಿದೆ. ಆದ್ರೆ ದಯವಿಟ್ಟು ನೀವು ಹಾಗೆ ಭಾವಿಸಬೇಡಿ. ಗ್ರಂಥಗಳನ್ನ ಓದಿ, ಒಮ್ಮೆ ಕನ್ನಡದಲ್ಲಿದೆ ಓದಿ ಆದ್ಮೇಲೆ ಪೂರ್ಣ ಪ್ರಜ್ಞೆ ವಿದ್ಯಾಪೀಠ ಇದೆ, ಸತ್ಯಜ್ಞಾನ ವಿದ್ಯಾಪೀಠ ಇದೆ, ಅಲ್ಲಿಯ ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ಅಪೇಕ್ಷೆ ಇದೆ. ನೀವು ಓದಿ ಅವರಿಗೆ ದಾನ ಮಾಡಿ, ನೀವು ಅಧ್ಯಯನ ಮಾಡಿ